ಇನ್ನೂ ಹಿಂದಿದೆ. 161 ಹಾಂ ಸರಿ. ಇಷ್ಟೆಲ್ಲ ಹೇಳಿಬಿಟ್ಟು ಇಷ್ಟು ಮಂತ್ರಗಳ ಬಗ್ಗೆ ಹೇಳಿದರು. ಓಂಕಾರದಿಂದ ಹಿಡಿದು ಅಷ್ಟಮಹಾಮಂತ್ರ, ಅದರಲ್ಲಿ ಇಷ್ಟು ನ್ಯಾತಕ್ಕೆ ಇಷ್ಟು ಒತ್ತು ಕೊಟ್ಟು ಹೇಳಿರೋದು ಅಂದರೆ, ಏತತ್ ಜ್ಞಾನಾತ್ ಸಮಸ್ತಂಚ ಜ್ಞಾತಂ ಸ್ಯಾತ್ ಶಬ್ದಗೋಚರಂ, ಏತತ್ ಜಪಾತ್ ಸಮಸ್ತಾನಾಂ ಮಂತ್ರಾಣಾಂ ಜಾಪಕೋ ಭವೇತ್. ಎಷ್ಟು ಇಂಪಾರ್ಟೆಂಟ್ ನೋಡಿ. ಏತತ್ ಜ್ಞಾನಾತ್ ಇಷ್ಟೊತ್ತು ಹೇಳಿದ್ದು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಸಮಸ್ತಂ ಶಾಸ್ತ್ರಗೋಚರಂ ಜ್ಞಾತ, ಎಲ್ಲ ಶಾಸ್ತ್ರ ಗೊತ್ತಾದ ಲೆಕ್ಕ ಅಂತ ಬೇಸಿಕ್ ಇದು. ಇಷ್ಟನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಎಲ್ಲ ಶಾಸ್ತ್ರ ಗೊತ್ತಾದಾಗ ಲೆಕ್ಕ. ಆದ್ದರಿಂದ ಆಲ್ ಇನ್ ಒನ್ ಇದ್ದ ಇಷ್ಟೊತ್ತು ಹೇಳಿದ್ದೆಲ್ಲ ಇನ್ನೇನೇ ಓದಿದ್ರು ಶಾಸ್ತ್ರ ನಿಮ್ಮ ಕೈಲಿದೆ ಅಂತ ಅರ್ಥ. ಇಷ್ಟು ಒಂದು ಭಾಗ. ಇನ್ನೊಂದು ಭಾಗ, ಏತ ಜಪಾತ್ ಮಹಾಮಂತ್ರ ಜಪ ಮಾಡಿಬಿಟ್ರೆ ಸಮಸ್ತಾನಾಂ ಮಂತ್ರಾಣಾಂ ಜಾಪ, ಎಲ್ಲ ಮಂತ್ರ ಜಪ ಮಾಡಿದ ಪುಣ್ಯ ಬರುತ್ತೆ. 8 ಮಹಾಮಂತ್ರ ಜಪ ಮಾಡಿದ ಎಷ್ಟು ಪುಣ್ಯ ಬರುತ್ತೆ? ಎಷ್ಟೆಲ್ಲ ಮಂತ್ರ ಜಪ ಮಾಡಿದ ಪುಣ್ಯ ಬರುತ್ತೆ. ಇನ್ನು ಅರ್ಥ ಆಗ ನಮಗೆ ಅಷ್ಟ ಮಹಾಮಂತ್ರ ಯಾತಕ್ಕೆ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಅಷ್ಟೇ ಪುಣ್ಯ ಇದ್ದರೆ ಅವಾಗ ಅಷ್ಟ ಅಂತ ಮಹಾಮಂತ್ರ ಅಂತ ಕರೆಯೋ ಕಾರಣ ಇಲ್ಲ. ಮಹಾಮಂತ್ರ ಅಂತ ಕರೆದಾಗ ಏನಾಗಬೇಕು? ಅಲ್ಲಿಗೆ ಒಂದು ಪರ್ಪಸ್ ಇರಬೇಕು. ಏನು ಪರ್ಪಸ್ಸು ಅಂದರೆ, ಇಷ್ಟೇ ಜಪ ಮಾಡಿದರೂ ಕೂಡ ಎಲ್ಲ ಮಂತ್ರ ಜಪ ಮಾಡಿದಷ್ಟು ಪುಣ್ಯ ಬರುತ್ತೆ. ಅದಕ್ಕೆ ಇನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳಿ. ಅದು ಇಂಪಾರ್ಟೆನ್ಸ್ ಅದು. ಏತತ್ ಜ್ಞಾನಾತ್ ಸಮಸ್ತ, ಇಷ್ಟು ಇಂಪಾರ್ಟೆಂಟ್. ಏನು ಅಕಾರದಿಂದ ಎಲ್ಲ ಬಂತು, ಅಕಾರ ವಿಷ್ಣುವಾಚಕ ಅಂದಮೇಲೆ ಸಮಸ್ತ ಶಾಸ್ತ್ರ ವಿಷ್ಣುವಾಚಕ ಅಂತ ಗೊತ್ತಾಗೋದ್ರಿಂದ ತೀರ ಬೇಸಿಕ್ ಆಗಿ ಏನು ಗೊತ್ತಾಯ್ತಾರೀಗ ವಿಷ್ಣು ಸರ್ವತ್ವ ಗೊತ್ತಾಗಬೇಕು. ಬೇರೆ ಮಾತೇ ಆಡಾಗಿಲ್ಲ, ಅರ್ಥ ಆಯ್ತಾ? ಈಗ ಬೇರೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಈ ಮಾತು ಬರೀ ಉಪಚಾರಕ್ಕೆ ಹೇಳಿದ್ದಲ್ಲ, ಫ್ಯಾಕ್ಟ್ ಅಂತ ಅರ್ಥ. ಅಕಾರ ಇವತ್ತು ಕೂಡ ಯಾವುದೇ ಡಿಕ್ಷನರಿ ತೆಗಿಲಿ, ಯಾವನೇ ಬರೆದಿರಲಿ, ಆ ಅಂತ ಒಂದಷ್ಟು ಮೊದಲು ಬರೆದಿರ್ತಾರೆ. ನೇಮ್ ಆಫ್ ಗಾಡ್ ಅಂತ, ನೇಮ್ ಆಫ್ ಗಾಡ್ ವಿಷ್ಣು ಅಂತ ಹಾಕಿರ್ತಾರೆ. ಅದು ಬೇರೆ, ಬರೀ ಗಾಡಲ್ಲ, ಫಸ್ಟ ಗಾಡ್ ಸೆಕೆಂಡ್ ವಿಷ್ಣು. ಆ ಅಂಬೋದ್ರಿಂದ ಎಲ್ಲ ಪದ ಬಂದ ಮೇಲೆ ಆ ಅಂಬೋದು ಎಲ್ಲ ಪದಕ್ಕೂ ಬೇಸಿಕ್ ಲೆಟರ್ ಅದು. ಆಯಿಂದನೇ ಮುಂದೆ ಶುರುವಾಗಬೇಕು. ಅಂದಮೇಲೆ ಎಲ್ಲಾದರೂ ಯಾವುದರಿಂದ ಬಂದಾಗಾಯ್ತು? ಈಗ ಅಕಾರದಿಂದ. ಸೊ ಎಲ್ಲಾದರೂ ಅಕಾರ ದೇವರಿಂದ ಬಂದ ಮೇಲೆ ಯಾರನ್ನು ಹೇಳಬೇಕದೀಗ? ದೇವ್ರನ್ನ ಹೇಳಿದ್ರು. ಉಳಿದೆಲ್ಲ ಶಾಸ್ತ್ರ ಏನು ಹೇಳಬೇಕು? ವ್ಯಾಖ್ಯಾನ, ವ್ಯಾಖ್ಯೇಯ. ಇಲ್ಲಿ ವ್ಯಾಖ್ಯೇಯ ಯಾವುದೀಗ? ಹಾಂ, ಉಳಿದೆಲ್ಲ ಏನು? ವ್ಯಾಖ್ಯಾನ. ದೇರ್ಫೋರ್ ವ್ಯಾಖ್ಯೇಯ ವಿಷ್ಣು ಆದಮೇಲೆ ವ್ಯಾಖ್ಯಾನ ಯಾರ ಪರ ಇರಬೇಕು ಯಾವಾಗಲೂ? ಅದಕ್ಕೆ ವೇದೆ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೆರಿ ಸಿಂಪಲ್. ಅದು ಏತದ್ ಜ್ಞಾನ. ಹಾಂ, ಏನ ಅಲ್ಲ ಉಪಸಂ, ಎಲ್ಲೇ ಬರಲಿ ಉಪಸಂಹಾರಣೆ. ಯಾವುದೇ ಒಂದು ವಾಕ್ಯ ಅಂದಮೇಲೆ ಅಕ್ಷರ ಇರಬೇಕು. ಅಕ್ಷರದಲ್ಲಿ ಅದನ್ನೇ ಹೇಳಿದ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾ ಇದ್ದ, ಬೇರೆ ರೀತಿಯಲ್ಲಿ ಹೇಳ್ತಿದ್ದ. ಹೌದು ಹೌದು, ಎಲ್ಲ ಶಾಸ್ತ್ರ ಸಮಸ್ತ ಶಬ್ದಗೋಚರ, ಶಬ್ದಗೋಚರ ಶಾಸ್ತ್ರ, ಎಲ್ಲ ಶಾಸ್ತ್ರನ ಅರ್ಥ ಆದಾಗ ಲೆಕ್ಕ. ಇಷ್ಟು ಅರ್ಥವಾದರೆ ಏತತ್ ಜಪಾತ್ ಸಮಸ್ತಾನಾಂ ಮಂತ್ರಾಣಾಂ ಜಾಪಕೋ ಭವೇತ್. ಇಷ್ಟನ್ನು ಜಪ ಮಾಡಿಬಿಟ್ರೆ ಎಲ್ಲ ಮಂತ್ರಗಳನ್ನು ಜಪ ಮಾಡಿದ ಪುಣ್ಯ ಬರುತ್ತೆ ಅಂತ ವಿವರಣೆ ಕೊಡ್ತಾರೆ. ಏತದ್ ಜ್ಞಾನಾದಿತಿ ಶಬ್ದೈಕ ಸಮಸ್ತಮಿ ಏತದ್ ಜ್ಞಾನಾತ್ ಜ್ಞಾತ ಫಲಂ ಸ್ಯಾತ್. ಅಲ್ಲಿ ಬಂತಲ್ಲ ಆತ ಉದ್ದಾಲಕರು ಶ್ರೇಷ್ಠ ಅಂತ ಕೇಳಿದರು. ಎಲ್ಲ ಓದ್ಬಿಟ್ಟು, ಓ ಎಲ್ಲ ಓದ್ಬಿಟ್ಟೆ ಅಂತ ಹೇಳಿದೆ. ಹಾಗೆ ಯಾವ ಒಂದು ಓದಿ ಎಲ್ಲ ಓದಿದಾಗತ್ತೆ ಓದಿದೆಯಾ ಅಂತ ಕೇಳಿದರು. ತಕ್ಷಣ ಏನಂದ್ರೆ ಅವರು, ಏ ನಂಗೆ ಗೊತ್ತಿಲ್ಲ ಹೇಳ್ರಿ ಅಂತ ಹೇಳಿದ. ಒಂದು ತಿಳ್ಕೊಂಡ್ರೆ ಒಂದು, ಎರಡು ತಿಳ್ಕೊಂಡ್ರೆ ಎರಡು, ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗ ಹೇಗಾಗತ್ತೆ? ಅದೇ ಲಾಜಿಕ್ ಇಲ್ಲಿ. ಅಕಾರ ಓಂಕಾರ ಒಂದು ತಿಳ್ಕೊಂಡ್ರೆ ಎಷ್ಟು ತಿಳ್ಕೊಂಡಾಗತ್ತೆ? ಈಗ ಸಮಸ್ತ ಶಾಸ್ತ್ರ ಗೊತ್ತಾದಾಗ ಲೆಕ್ಕ. ಅದಕ್ಕೆ ಯತಿಗಳಿಗೆ ಓಂಕಾರ ಪ್ರಮಾಣ. ಶ್ವೇತಕೇತು ಉದ್ದಾಲಕ, ಶ್ವೇತಕೇತು ಮಗ ಓದ್ಕೊಂಡು ಬಂದ, ಮೊನ್ನೆ ತಂದೆ ನಮಸ್ಕಾರ ಮಾಡಿದೆ ನಿಂತ್ಕೊಂಡ. ಓ ಎಲ್ಲ ಓದ್ಬಿಟ್ಟಿಯ ಅಂತ ಕೇಳಿದೆ. ಓ ಎಲ್ಲ ಓದ್ಬಿಟ್ಟೇನೆ ಅಂತ ಹೇಳಿದ. ಅದನ್ನು ಓದ್ಬಿಟ್ಟಿಯ ಅಂದ. ಯಾವುದು ಅಂದರೆ, ಯಾವ ಒಂದನ್ನು ಓದಿದ್ರೆ ಎಲ್ಲ ಓದ್ದಾಗ ಆಗುತ್ತಲ್ಲ, ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡು ಅದನ್ನು ತಿಳ್ಕೊಂಡೆ ಅಂತ ಕೇಳಿದ್ರೆ ಆಗ ಪ್ರಾಬ್ಲಮ್ ಆಯ್ತು. ಅದು ಹೇಗಾಗುತ್ತೆ ಅಂತ ಕೇಳಿದ್ರು. ಅವ್ರು ಕೇಳಿದ್ರು ಆಗತ್ತೆ ಅಂತ ಹೇಳಿದ್ರು. ತಷ್ಟನ ಇಲ್ಲ, ಅವ್ರು ಹೇಳಿಲ್ಲ ನೀವು ಹೇಳಿ ಅಂತ ಕೇಳಿ. ಅರ್ಥ ಆಯ್ತಾ? ಅದೇ ರೀತಿಯೇ ಒಂದು ಅಕ್ಷರ ತಿಳ್ಕೊಂಡ್ರೆ ಅಕ್ಷರಾಣಾಮ್ ಅಕಾರೋಸ್ಮಿ ಎಲ್ಲಿದ್ದದು? ಈ ಬ್ಯಾಕ್ಗ್ರೌಂಡಲ್ಲಿ ಮಾತು ಅರ್ಥ ಆಗುತ್ತೆ. ಸುಮ್ಮನೆ ಅಕ್ಷರಾಣಾಮ್ ಅಕಾರೋಸ್ಮಿ ಬೇರೆ. ಇಷ್ಟೆಲ್ಲ ತಂತ್ರಸಾರದ ವಿಷಯ ಓದಿದ ಮೇಲೆ ಎಷ್ಟು ಬೇಸಿಕ್ ಲೆಟರ್ ಆ ಅಂತ ಗೊತ್ತಾಗಿಬಿಟ್ರೆ ಆಗ ಅಕ್ಷರಾಣ ಮಕಾರೋಸ್ಮಿ ಅಂತ ಹೇಳಿದ್ದು ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಅದು ಸರಿಯಾಗಿ ಗೊತ್ತಿರಬೇಕು. ಶಬ್ದೈಕ ಸಮಧಿಗಮ್ಯಂ ಪ್ರತಿ ಏಕತದ್ ಜ್ಞಾನಾತ್ ಜ್ಞಾತ ಫಲಂ ಸ್ಯಾತ್ ಯತ ಇತಿ ಜ್ಞೇಯ. ಅದಕ್ಕೆ ಇಷ್ಟೆಲ್ಲ ಒತ್ತು ಕೊಟ್ಟು ಹೇಳಿರೋದು ಅಂತ ತಾತ್ಪರ್ಯ. ಇಷ್ಟೆಲ್ಲ ಯಾತಕ್ಕೆ ಬರೆದ್ರೆ ಅಂದರೆ ಎಲ್ಲ ಶಾಸ್ತ್ರದ ಸಾರ ಇದೆ. ತತ್ರೈವ ಹೇತ್ವಂತರಮಃ ಏತದಿ ಜಪಾತ್ ಏತನ್ ಮಂತ್ರಾಣಾಂ ಆವರ್ತನಾತ್ ಸರ್ವಫಲಾನಿ ಪ್ರಾಪ್ನೋತಿ ಇತ್ಯರ್ಥ. ಈ 8 ಮಂತ್ರಗಳನ್ನು ಸರಿಯಾಗಿ ಆವರ್ತನ, ಜಪ ಅಂದ್ರೇನು? ಆವರ್ತನ, ಪುನಃ ಪುನಃ ಹೇಳಿದರೆ ಜಪ ಆಗುತ್ತೆ. ಆ ರೀತಿ ಮಾಡಿದರೆ ಎಲ್ಲ ಮಂತ್ರ ಹೇಳಿದ ಪುಣ್ಯ ಬರುತ್ತೆ. ತಥಾಚ ಏತನ್ ಮಂತ್ರಾರ್ಥಾನ್ ಏತಾನ್ ಮಂತ್ರಾನ್ ಜಪೇತಿ ಚ ವಿಧಿ ಅಧ್ಯಾಯಹಾರೇ ವಿಧಿ ಅಧ್ಯಾಹಾರೇಣ ಸರ್ವಂ ಸಂಗಮ ಸಂಗಮಯಿತವ್ಯಂ. ತಾತ್ಪರ್ಯ ಏನಂದರೆ, ತಥಾಚ ಏತನ್ ಮಂತ್ರಾರ್ಥಾನ್ ಜಾನೀಯಾತ್, ಏತಾನ್ ಮಂತ್ರಾನ್ ಜಪೇತ್ ಇತಿ ನ ವಿಧಿ ಅಧ್ಯಾಹಾರೇಣ ಸರ್ವಂ ಸಂಗಮಯಿತವ್ಯಂ. ದೇರ್ಫೋರ್ ಈ ವಿಷ್ಣುನ ತಿಳಿಯಲೇಬೇಕು, ಜಪ ಮಾಡಲೇಬೇಕು, ಎರಡನ್ನು ಹೇಳಿದರು ಮಂತ್ರ ತಿಳಿಯಲೇಬೇಕು ಪ್ಲಸ್ ಜಪ ಮಾಡಲೇಬೇಕು ಅಂಥೇಳಿ ವಿಧಿಯನ್ನು ಅಧ್ಯಾಹಾರ ಮಾಡಿಕೊಂಡು ಇದು ವಿಧಿ ಅಂತ ತಿಳ್ಕೊಂಡು ಹೇಳಬೇಕು. ಈ ಎಂಟು ಮಂತ್ರ ಕೇಳಿ ಬರಲಿಲ್ಲ ಅಂದ್ಬಿಟ್ಟ, ಇನ್ನು ಬೇಕಾದಷ್ಟು ಬೇರೆ ಬರುತ್ತೆ ಅಂದ. ಏನು ಹೇಳ್ತಾರೆ ಅದಕ್ಕೆ? ನೀನೇ ಇಟ್ಟು ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಸಿಕ್ಕೇ ಗೊತ್ತಿಲ್ಲ ಇವನಿಗೆ, ಆದ್ದರಿಂದ ಇನ್ವ್ಯಾಲಿಡ್ ಅಂತ ಹೇಳಿದ್ರು. ಇಷ್ಟು ಮಂತ್ರ ತಿಳ್ಕೊಂಡ್ರೆ ಉಳಿದ ಮಂತ್ರ ಇವತ್ತು ಬದರಿ ಯಾತ್ರೆಗೆ ಹೋಗ್ತಾರೆ, ಸರಿಯಾಗಿ ನಡ್ಕೊಂಡು ನೋಡಕ್ಕೆ ಹೋಗ್ಬಿಟ್ಟು ಎಷ್ಟಿದೆ ಗೊತ್ತಾ ದಾರಿಯಲ್ಲಿ ನಿಮಗೆ? ಊರೂರಿಗೆ ಒಂದು ಯಾವುದೋ ಒಂದು ಇರುತ್ತೆ, ಅದು ಕತೆ ಹೇಳೇ ಹೇಳ್ತಾರೆ. 100 ವರ್ಷ ಆಯಿತು, 1000 ವರ್ಷ ಆಯಿತು, 10,000 ವರ್ಷ ಆಯಿತು ಅಂತೇಳಿ. ಇದು ಸ್ವಯಂಕ್ತ ಉದ್ಭವ ಅಂತ ಹೇಳ್ತಾರೆ. ಅದು ನೋಡ್ಕೊತ ಎಂದಿಗೆ ಹೋಗ್ಬೇಕು ನೀವೀಗ? ಬದರಿ ಹೋದಾಗ ಬಿಟ್ಟು ಬಂದು ಬದರಿ ಯಾತ್ರೆ ಆಯಿತು. ಏನಾಯ್ತು ಅಲ್ಲಿಗೀಗ? ಅಲ್ಲ ಯಾತ್ರೆ ಆಯಿತು. ಬದರಿ ಯಾತ್ರೆ ಒಂದು ಮಾಡಿದ ಅಂದರೆ ಎಲ್ಲ ಮಾಡಿದ್ದಾನೆ ಅಂತ ಅರ್ಥ. ಯಾಕೆ? ನೇದೃಶ್ಯಂ ಸ್ಥಲಬಲಂ ಶಮಲಗ್ನಂ, ಅತಿ ಶ್ರೇಷ್ಠವಾದಂಥ ಪಾಪ ಪರಿಹಾರಕವಾದ ಪುಣ್ಯದಾಯಕವಾದ ಕ್ಷೇತ್ರ, ಆದ್ದರಿಂದ ಅದು ಬಂದಂತೆ ಆಯಿತು. ಆ ಅರ್ಥದಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಅತ್ರ ಜಪೆ ಅಲ್ಲ, ಅದಕ್ಕೆ ಹೇಳಿದ್ದು ತ್ರಿಸಂಧ್ಯಾದಲ್ಲಿ ಹೇಳಬೇಕಾದ ಮಂತ್ರಗಳು ಊಟ ಆಗದೆ ಹೋದರೆ ಅಂತ ತಾತ್ಪರ್ಯ. ಅದು ಊಟ ಆಗದೆ ಹೋದರೆ ನಿಮಗೆ ಯಾರು ಎಲಿಜಿಬಲ್? ಅದಕ್ಕೆ ಋಷಿಮುನಿಗಳು ಏನು ಮಾಡ್ತಾಯಿದ್ರು? ಅವರು ಉಪವಾಸ ಮಾಡ್ತಾಯಿದ್ರು. ಆದ್ದರಿಂದಾಗಿಯೇ ಅವ್ರಿಗೆ ಜಪ ಭಾರಿ ಅರ್ಥ ಬರ್ತಿತ್ತು. ನಮಗೇನಾಗುತ್ತೆ ಈಗ ಊಟ ಆದ ತಕ್ಷಣ ಎ ಕ್ಲಾಸ್ ಮಾಡಿ ಹೋಯ್ತಾಗಲೇ, ಆದ್ದರಿಂದ ಮೈನಸ್ ಶುರುವಾಗ ಅದಕ್ಕೆ ಅವ್ರು ಆ ರೀತಿ ಮಾಡ್ತಾಯಿದ್ರು. ತಿಳಿತಾ? ತೀರ ಕೈಲಾದ ಫಲಾರ ತಗೊಳ್ಳೋದು, ನೀರು ತಗೊಳ್ಳೋದು, ಆ ರೀತಿ ಮಾಡಿ ಬಿಡಿಸ್ತಾ ಬರ್ತಾಯಿದ್ರು. ಇವ್ರು ಫುಲ್ ಓವರ್ಲೋಡ್ ತೊಗೊಂಡ್ಬಿಟ್ಟಿರೋದ್ರಿಂದ ಯಾವ ಮಂತ್ರಕ್ಕೂ ಕೂಡ ಆದರೆ ಗಾಯತ್ರಿ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಗಾಯತ್ರಿ ಮಾತ್ರ ಊಟ ಆಗಿದ್ದರೂ ಹೇಳಿ ಅಂದರು. ಊಟ ಅಂದರೆ ಗಾಯತ್ರಿ ಇಲ್ಲ ಅಂದರೆ 6 ಗಂಟೆ ಒಳಗೆ ಊಟ ಮಾಡಿಬಿಡ್ತಿದ್ರು, ಏನಾಗ್ತದೆ? ಯಾವ ಮಂತ್ರನೂ ಇಲ್ಲ ಅಂತೇಳಿ. ಹಾಂ, ಮಂತ್ರ ಕ್ಯಾನ್ಸರ್. ಅದಕ್ಕೆ ಏನು ಮಾಡಿದ್ರು? ಅದಕ್ಕೆ ಗಾಯತ್ರಿ ಏನು ಮಾಡಿದ್ರು ಬಿಡಬೇಡಿ, ಊಟ ನಾರಾಯಣ ಮಂತ್ರ ಅಟ್ಯಾಚ್ ಮಾಡಿ ಅದನ್ನು ಹೇಳಿ. ಉಳಿದ ಯಾವ ಮಂತ್ರನೂ ಊಟ ಅಂದರೆ ಹೇಳಕ್ಕೆ ಬರೋದಿಲ್ಲ. ಜಪ ಸುಮ್ಮನೆ ಓದೋದು ಅರ್ಥ ಎಷ್ಟು ಬೇಕಾದ ತಿಳ್ಕೊ. ಜಪ ಅಂತ ಸೆನ್ಸಲ್ಲಿ ಹೇಳಬೇಕಾದ್ರೆ ಜಪ ತರ್ಪಣ ಎಲ್ಲ ಲಿಂಕ್ ಆಗಿರೋದ್ರಿಂದ ಏನು ಬೇಕದಕ್ಕೀಗ ಹೇಳಲೇಬೇಕು. ಅರ್ಪಣ ಅಂತ ಹೇಳಲಿಲ್ಲ, ಮಾಡಿದರೆ ತಪ್ಪಲ್ಲ, ಆದರೆ ಮಾಡದೆ ಹೋದರೂ ಕೂಡ ವ್ಯಾಲಿಡ್. ಇಲ್ಲ, ಅದಕ್ಕೆ ಹೇಳಿದ್ದಲ್ಲ ನಾನು, ಅಟ್ಯಾಚ್ ಆದಾಗ ಅದು ಕಂಪಲ್ಸರಿ ಆದರೆ ನೋ ಪ್ರಾಬ್ಲಮ್. ಇಲ್ಲೇ ಇಲ್ಲ, ಇದಕ್ಕೆ ಇಲ್ಲ, ಇದಕ್ಕೆಲ್ಲ ನಿಯಮಗಳು ಉಂಟೇ ಉಂಟು. ಎಂದು ದಾಸ್ತಿ ಇದೆ ಸರ್? ಹೌದು, ತಪ್ಪೇ, ಒಳ್ಳೇದಾಯ್ತು. ಹಾಂ, ಸಾಯಂಕಾಲದವರೆಗೆ ಮಾಡಿ, ಸಾಯಂಕಾಲದ ಮಾಡಾಗಿಲ್ಲ. ಆ ಮಧ್ಯಾಹ್ನ ಕ್ರಿಯಾ ಸರ್ವಾಹ ಕರ್ತವ್ಯ ಶಂಭುಶಾಸನ. ದ್ವಾದಶಿ ದಿವಸ ಮಧ್ಯಾಹ್ನದವರೆಗೇ ಕೆಲಸ ಮಾಡ್ಬೋದೇ ಹೊರತು ಆಮೇಲಿಂದಲ್ಲ. ಆಮೇಲಿಂದ ಆಮೇಲೆ ಮಾಡಬೇಕು. ಸಾಯಂಕಾಲ ಸಂಜೆ ಸಾಯಂಕಾಲನೇ ಮಾಡಬೇಕು. ಮಧ್ಯಾಹ್ನದ ಯಾವ ಮಾಡ್ಬೋದು? ಬೆಳಿಗ್ಗೆನೇ ಮಾಡ್ಬೋದು. ಆದರೆ ಸಾಯಂಕಾಲ ಸೇರಿಲ್ಲ ಆದ್ದರಿಂದ ಅಷ್ಟ ಲೋಡ್ ಶಾಸ್ತ್ರ. ಏನು? ಹೌದು ಹೌದು, ಅವ್ರು ವಿಶೇಷ ಕೊಟ್ಬಿಟ್ಟು ಆಮೇಲೆ ಅವತ್ತು ಮಧ್ಯಾಹ್ನ ಅಲ್ಲ, ಮಧ್ಯಾಹ್ನ ನಾವು ಯುಕ್ತಿಗೆ ಅವಕಾಶ ಇಲ್ಲ, ಮಾಡಿ ಅಂತ ಹೇಳಿದ ಮೇಲೆ ಮುಗಿದೋಗ್ತಾರೆ. ಚಾನ್ಸ್ ಕೊಟ್ಟಿದ್ದರಿಂದ ನಿಮಗೆ ಅವಕಾಶ ಏನು ಬಂತೀಗ? ಬೆಳಿಗ್ಗೆ ಹೇಗೋ ಮಾಡ್ತೀರಿ, ಪುಣ್ಯ ಜಾಸ್ತಿ ಬರುತ್ತೆ, ಆಗಲೇ ಮಾಡಿಬಿಡಿ. ಉಪವಾಸ ಮಾಡಿದ ಪುಣ್ಯ ಬಂತಲ್ಲ, ಅಡ್ವಾಂಟೇಜ್ ಕೊಟ್ಟರಷ್ಟೇ. ಉಳಿದ ದಿವಸ ಅಂದು ಕೊಟ್ಟಿಲ್ಲ. ಸಾಧನೆ ದ್ವಾದಶಿ ದ್ವಾದಶಿ ಧನುರ್ಮಾಸ, ಧನುರ್ಮಾಸದಲ್ಲಿ ಕೂಡ ಏನು ಮಾಡ್ಬೋದು? ಆ ಮಧ್ಯಾಹ್ನ ಕ್ರಿಯಾ ಮಧ್ಯಾಹ್ನ ಸಂಧ್ಯಾನ ಕೂಡ ಮುಗಿಸೋದು ಬೆಳಿಗ್ಗೆ, ಧನುರ್ಮಾಸದಲ್ಲಿ ಮಾತ್ರ. ಇದು ವಿಶೇಷಾಂಶ ಜಪಾತ್. ಅದೇ ಇನ್ನೂ ಹೇಳೋದಾದರೆ ಎಲ್ಲ ವ್ರತ ಮಾಡ್ತಾರೆ, ಏಕಾದಶಿ ಒಂದು ಮಾಡೋದಿಲ್ಲ ಅಂದರೆ ಹಾಗೋ ಹಾಗೆ. ಏಕಾದಶಿ ಒಂದು ಮಾಡದೆ ಹೋಗಿದ್ರೆ ಏನಾಯ್ತು? ಎಲ್ಲ ವ್ರತಗಳು ಏನಾದ್ವೇಗ ನಲ್ಲಿಫೈ ಆಯಿತು. ಅದು ಒಂದೇ ಮಾಡಿದೆ, ಬೇರೆ ಮಾಡಲೇ ಇಲ್ಲ ಅವನು. ಆದರೂ ಕೂಡ ಏನಿದೆ ಈಗ ಮೂ ಬೇಕಾಷ್ಟು ಪುಣ್ಯ ಸಂಪಾದನೆ ಮಾಡ್ತಾನೆ. ಅದಕ್ಕೆ ಅಂದರೆ ಕೆಲವು ಎಕ್ಸ್ಟ್ರಾ ಪುಣ್ಯ ಸಣ್ಣ ಪುಟ್ಟ ಮಿಸ್ ಆಗ್ಬೋದು, ಬಟ್ 99% ಪುಣ್ಯ ಗ್ಯಾರಂಟಿ ಅಶ್ಯೂರ್ಡ್. ಅದೊಂದು ಬಿಟ್ಟರೆ ಅಷ್ಟು ಹೋಗಿಬಿಡ್ತಾ ಇತ್ತು, 0 ಆಗಿಬಿಡ್ತಾ ಇತ್ತು. ಆ ಲೆಕ್ಕದಲ್ಲಿ ಓಂಕಾರದ ಮಹತ್ವ ಅಷ್ಟು. ಅದಕ್ಕೆ ಹೇಳ್ತಾರೆ, ಹೇಳಬೇಕಾದ್ರೆ ವ್ರತಗಳ ತೀರ್ಥದಲ್ಲಿ ಗಂಗಾ, ಗೊತ್ತಾಯ್ತಾ, ಅಕ್ಷರಗಳಲ್ಲಿ ಅಕಾರ, ಕ್ಷೇತ್ರದಲ್ಲಿ ಬದರಿ ಅಂತ ಹೇಳಬೇಕಾದ್ರೆ ಇಷ್ಟು ಒಂದು ಜಾಯಿನ್ ಮಾಡಿಬಿಡ್ತಾರೆ. ಹಾಂ, ಏಕಾದಶಿ ಸಮಂ ಕಿಂಚಿತ್ ತಾಪತ್ರಾಣಂ ನವಿದ್ಯತೆ, ಕೃಷ್ಣಾವತ್ ಮಾಡೋದು ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ಹೇಳಿದ ಗಾಯತ್ರಿಗೆ ಅಟ್ಯಾಚ್ ಆಗಿದ್ದರಿಂದ ಏನು ಮಾಡಬೇಕಾಗ? ಮಾಡಲೇಬೇಕು. ಗಾಯತ್ರಿ ಸೇರಿರೋದ್ರಿಂದ ಅದು ಬಿಡ್ಲಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅದು ವೆರಿ ಇಂಪಾರ್ಟೆಂಟ್. ಹಾ, ದೋಷ ಇಲ್ಲ. ಯಾಕೆ ಯಾವುದು ಕಂಪಲ್ಸರಿ ಅದಕ್ಕೆ ದೋಷ ಇಲ್ಲ. ಆಪ್ಷನ್ಗೆ ಯಾವುದಕ್ಕೆ ನಿಮ್ಗೆ ಅವಕಾಶ ಇದೆ ಅದು ಮಾಡಲೇಬೇಕು. ಇದು ಇಲ್ಲ ಅಂದಮೇಲೆ ಆಗೂ ಮಾಡಬೇಕು. ಅದು ಮತ್ತೆ ಅದಕ್ಕೆ ಹೇಳಿದ್ದಾರೆ, ನೀವು ಹೆಚ್ಚು ಮಡಿ ಇಲ್ಲದವರು ಪರವಾಗಿಲ್ಲ ಅಂತ ಹೇಳಿದರು. ಮತ್ತೆ ಹೆಚ್ಚು ಮಡಿಬೇಕು, ಅದಕ್ಕೆ ಅಷ್ಟಿದ್ದರೂ ಪರವಾಗಿಲ್ಲ, ಮಿನಿಮಮ್ ಮಡಿಯಲ್ಲೇ ಮಾಡಿ ಪರವಾಗಿಲ್ಲ ಅಂತ. ಹಾಂ ಹಾಂ ಯಾವುದಕ್ಕೆ ಅದಕ್ಕೇನೆ ಮೂರ ಸ್ನಾನವಾಗ್ಬಿಟ್ಟು ಏನಾಯ್ತಾಗ ಇನ್ನೂ ಒಳ್ಳೇದು. ಆ ಸಂಧ್ಯೆ ಆದಮೇಲೆ ಬೆಸ್ಟ್ ಹೋಗಿ ಬಂದಿದೆ, ತರ್ಪಣ ಅಂದ್ರೆ ಉಳಿದೆಲ್ಲ ಸೇರ್ಕೊಂಡ್ಬಿಡ್ತು ಬೆಸ್ಟ್. ಅದು ಸಾಮಾನ್ಯವಾಗಿ ಮೂರು ಸಾಧ್ಯವಾದಷ್ಟು ಮೂರ ಸ್ನಾನ ಮಾಡಿ. ಯಾಕೆ ಯಾವಾಗಲೂ ಪಾಠ ಎಲ್ಲದಕ್ಕೊಂದು ಶುದ್ಧಿ ಬೇಕಲ್ಲ, ಸಿಕ್ಕೇ ಸಿಗ. ಪೂರ್ತಿ ಆಗದೆ ಹೋದರೆ ಕಂಠಸ್ನಾನ ಮಾಡಿ. ಕಂಠಸ್ನಾನ ಅಂದ್ರೆ ಕತ್ತಿನವರಿಗೆ ಮುಖ ತಲೆ ಮೇಲೆ ಹಾಕಿಕೊಳ್ಳೋದೇ ಮಾಡಿ ಅಂತ. ಇಲ್ಲ ಹೋದರೆ ಕಟ್ಟಿ ಸ್ನಾನ ಮಾಡಿ, ಸೊಂಟದವರಿಗೂ ಮಾಡಿ. ಅಷ್ಟಕ್ಕೆ ಕೈಕಾಲು ತೊಳ್ಕೊಳ್ಳಿ, ಲಾಸ್ಟ್ ಬರೀ ಕೈಕಾಲು ತೊಳ್ಕೊಳ್ಳಿ. ಅದಕ್ಕೆ ಪ್ರಚಾಲ್ಯ ಪಾಣಿ ಪಾದವು ಅಷ್ಟಾದರೂ ಮಾಡಿ. ಸೊ ನಂಬರ್ ಒನ್ ಉತ್ತಮ. ಅದು ಎತಿಗಳಿಗೆ ಏನು ಮಾಡಿಬಿಟ್ಟು ಆಪ್ಷನ್ ಕೊಡಲಿಲ್ಲ ಅವರಿಗೆ, ಕಂಪಲ್ಸರಿ ಅಂತ ಮಾಡಿದ್ರು. ಎತಿಗಳಿಗೆ ಕಂಪಲ್ಸರಿ, ಇವ್ರು ಯಾಕೆ ಕೊಡಲಾರ ಮನೆ ಬೈಲಕ್ಕೆ ಶುರು ಮಾಡ್ತಾರೆ, ಮಾಡಬೇಡ್ರಿ ಮಾಡಬೇಡ. ಅಲ್ಲಿ ಯಾರು ಬೈಯಾಗಿಲ್ಲೇ ಇಲ್ಲ, ಅವರೇ ಹೆಡ್ ಆದ್ರಿಂದ ಯೋಚನೆ ಇಲ್ಲ. ಇವರಿಗೆ ಗೋಳಾಡಿಸ್ತಿರ್ತಾರೆ, ರೆಡಿ ಆಯಿತು ಇದಾಯಿತು. ಅದಕ್ಕೆ ಹೇಳಿಲ್ಲ ನಾನು ನಿನ್ನ ಸ್ನಾನ ಮಾಡಿ ತಪ್ಪಾಯಿತು, ಬೇರೆ ಯಾವುದಕ್ಕೆ ಆಗೋದಕ್ಕೆ ಅಟ್ಯಾಚ್ ಮಾಡೋದು ಇದೇ ಇವರಿಗೆ ದೊಡ್ಡ ಅಪರಾಧ ಕಾಣೋದು. ಎಲ್ಲೇ ಹೋಗಿದ್ದರೂ ಮನೆಯಲ್ಲಿ ತೋರಿಸ್ಕೊಂಬಂದ ಹೇಳೋದಿಲ್ಲ ಅದನ್ನು. ತಥಾಚ ಏತನ್ ಮಂತ್ರ ಅರ್ಥಾನ್ ಜಾನೀಯಾತ್ ಏತಾನ್ ಮಂತ್ರಾನ್ ಜಪೇದಿತಿ. ಸಮ ಪ್ರಸಂಗ ಬಂತು ಅಂಥೇಳಿ ಇದ್ರು ತತ್ವಕಣಿಕ ಶೇಷಚಂದ್ರಿಕ ಆಚಾರ್ಯ ಅನೇಕ ವಿಷಯಗಳನ್ನು ಸಪ್ಲೈ ಮಾಡ್ತಾರೆ ಇಲ್ಲಿ ಓದ್ಕೋಬೇಕಾದ್ರೆ. ಅದೇ ವ್ಯಾಖ್ಯಾನ ವ್ಯಾಖ್ಯಾಯ ಅಂತ ಬಂತಲ್ಲ, ಇದೆಲ್ಲ ಸೇರಿಕೊಂಡೇ ಓದಬೇಕು. ಪದ್ಮಾಕ್ಷಮಾಲಂ ಗ್ರೀವಾಯಾಮ್ ಲಂಬಯೇತ್ ಸಾಧಕ ಶುಚಿಹಿ ಧಾರಯೇತ್ ಧೈಮಯಂ ಚಕ್ರಂ ಮತ್ತು ಸರ್ವವಿಘ್ನೋಪಶಾಂತಯೇ. ಏನೇನು ಮಾಡಬೇಕು ಅಂದರೆ ಪದ್ಮಾಕ್ಷಮಾಲಂ ಗ್ರೀವಾಯಾಮ್, ಇದು ಜಪಕ್ಕಿವೆಲ್ಲ ಸಿದ್ಧಿ ಹೇತವ, ಇಷ್ಟ ಸಿದ್ಧಿ ಜಾಸ್ತಿ ಬರುತ್ತೆ ಅಂತ ಪದ್ಮಾಕ್ಷಮಾಲ ಇವೆಲ್ಲ ಹಾಕ್ಕೊಂಡಿರಬೇಕು. ಜಪಕಾಲಿ ಅಥವಾ ಚಕ್ರ ಶಂಖಕೃತಿ ಯಥಾ ತಥಾ ಚಕೂರ್ದು ಪಂಡ ಧಾರಣೆ ಮಾಡಿರಬೇಕು. ಶಾರಂಗ ಖಡ್ಗಂ ತದಾಕಾರಂ ಲಾಂಛನಂ ಲಾಂಛಯೇತ್ ಸುಧೀಹಿ ಶರೀರಾವಯವೇ ಬಾಹ್ಯೇ ಬ್ರಾಹ್ಮೀರ್ವಕ್ಷೋ ಭುವಿ ಚತುರ್ಮುಖ ಅರಿ ಪಂಚ ಅಭಿಹಿ ಜ್ಞಾನ ಲಕ್ಷಿತ ಎಲ್ಲ ಕೂಡ ಊರ್ಧ್ವಪುಂಡ ಧಾರಣೆ ಅಂತ ಎಲ್ಲ ಬಂದೋಯ್ತು ಅದರಲ್ಲಿ. ಸೊ ಅವೈಷ್ಣವರು ಮಾಡಿ ಏನಾಯ್ತು ಅಲ್ಲಿಗೀಗ ವೇಸ್ಟ್. ನಾರಾಯಣ ಮಂತ್ರನೇ ಒಬ್ಬ ಹೇಳುತ್ತಾರೆ, ವೈಷ್ಣವ ಹೇಳೋದಿಲ್ಲ. ಏನಾಯ್ತು ಬೇರೆ ಅವನು ಅವೈಷ್ಣವ ಹೇಳ್ತಾನೆ, ಏನಾಯ್ತಾಗ ಫಲ ಹೋಯ್ತಾ ಗೆಲ್ಸಿಬಿಟ್ಟೇನು. ಯೂನಿಫಾರ್ಮೇ ಇಲ್ಲ ಅವನಿಗೆ ಫಸ್ಟ್, ಯೂನಿಫಾರ್ಮ್ ಇಲ್ಲದ ಹೋದ್ರೆ ಗೆಟ್ ಔಟ್ ಅಂತಾರಲ್ಲ, ಅವಳು ಸೇರಿಸಲ್ಲ. ಆ ಸಿದ್ಧಿ ಏನಂತಾರೆ, ಆ ಸಿದ್ಧಿ ನಿಜವಾದ ಸಿದ್ಧಿ ಅಲ್ಲ. ಇವತ್ತು ನೀವು ಸ್ಮಗಲ್ ಮಾಡಿದ್ರು ದುಡ್ಡು ಬರುತ್ತೆ, ಇಲ್ಲ ಅಂತಲ್ಲ, ಪಟ್ಟದ ಇದಲ್ಲ ಅಕೌಂಟಬಲ್ ಅಲ್ಲ ಗೊತ್ತಾಯ್ತು. ಈಗ ಹೇಳ್ತಾರೆ ನಾವು ಪಿಕ್ ಪಾಕೆಟ್ ಮಾಡಿಕೊಂಡಲ್ಲ ಲೈಫ್ ಕಳೆದಿದ್ದೀನಿ, ನೀನು ಮಾಡೋದು ಏನರ್ಥ ಅದಕ್ಕೆ, ನಾ ಸಿಕ್ಕಾಕೊಂಡಿಲ್ಲ ಆ ರೀತಿ ಹೇಳಿದ್ರೆ ಸರಿಯಲ್ಲ. ಏನಾಗ ಅವ್ರು ಅವ್ರದ್ದು ಹಾಗೆ ಏನಾಯ್ತು ಸಿದ್ಧಿ ಬಂತು, ಆ ಸಿದ್ಧಿ ಅಂತ ಕರೆಯೋದಿಲ್ಲ ಅದನ್ನು. ಹಾಂ ಅವೆಲ್ಲ ಸಿದ್ಧಿಗಳು ಮೋಕ್ಷ ಬಿಟ್ಟು ಯಾವ ಸಿದ್ಧಿನೂ ಏನಲ್ಲ, ಸಿದ್ಧಿ ಅಂತ ಕರೆಯೋದಿಲ್ಲ. ಅಪರೋಕ್ಷ ಜ್ಞಾನವಾಗದೆ ಹೋದರೆ ಎಲ್ಲ ಸಿದ್ಧಿನೂ ಝೀರೋ. ಆ ಸಿದ್ಧಿ ಅಷ್ಟು ಸಿದ್ಧಿ ಬರದೇ ಹೋಗಿದ್ದ ಜನಕ್ಕೆ ಏನಾಗ್ತಿತ್ತು, ಮತ್ತು ವಿಶ್ವಾಸನೇ ಹೋಗಿಬಿಡೋದು. ಅದಕ್ಕೋಸ್ಕರ ಏನು ಮಾಡ್ತಾರೆ ಈಗ, ಕೆಲವು ಸಿದ್ಧಿ ಕೊಡ್ತಾರೆ ತಿಳಿತಾ. ಅವನು ಕಾಪಿ ಹೊಡೆದವನಿಗೆ ಒಂದು ಸಿದ್ಧಿ ಏನು ಕೊಟ್ಟರು, ಎಕ್ಸಾಮ್ ಫೀಸ್ ತೊಗೊಂಡ್ರು, ಹಾಲ್ ಟಿಕೆಟ್ ಕೊಟ್ಟರು, ಅವ್ನು ಕ್ಲಾಸಿಗೆ ಹೋಗಿದ್ದು ಏನೋ ಮಾಡಿ ದುಡ್ಡು ಕೊಟ್ಟು ಬಂದುಬಿಟ್ಟ. ಅವ್ನು ಓದೇ ಇಲ್ಲ ಈ ಮಧ್ಯೆ, ಆದರೂ ಏನು ಸಿಕ್ತೆ ಅವನಿಗೆ, ಅವ್ನು ಕ್ಲಾಸ್ಗೆ ಹೋಗಿ ಅಟೆಂಡ್. ಬಟ್ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಪರೀಕ್ಷೆ ಇಟ್ಟಿರೋದು ಈಗ ಗೊತ್ತಾಯ್ತಾ. ಬಟ್ ಅವಾಗ ಏನು ಕ್ಲೇಮ್ ಮಾಡೋಂಗಿಲ್ಲ, ಈಗ ನೀವು ಪಾಸಾಗಿ ತೋರಿಸೋದು ಪರೀಕ್ಷೆ ಹಾಕಿ ಕೊಡಿಸ್ಬೇಕು. ಈಗ ಅವ್ನು ಎಲಿಜಿಬಿಲಿಟಿ ನೋಡಯ್ಯ ನಾನು ಓದಲಿಲ್ಲ, ಆದರೂ ಅಡ್ಮಿಷನ್ ಕಾರ್ಡ್ ಕೊಟ್ಟರು, ಆದರೂ ನನಗೆ ಎಕ್ಸಾಮ್ ಅನ್ಕೊಂಡು ಬರದೆ ನೀರು ಕೇಳಿದ್ರೆ ಮಧ್ಯೆ ಮೇಲೆ ನೀರು ಕೊಟ್ಟರು ನನಗೆ, ಗೊತ್ತಾಯ್ತಾ. ಆದ್ದರಿಂದ ನಾನು ಓದ್ದೆ ಹೋದ್ರೂ ಪರವಾಗಿಲ್ಲ, ಅದು ಮಹತ್ವ ಇದೆ. ಇಲ್ಲ ರಿಸಲ್ಟ್ ಬಂದಾಗ ಗೊತ್ತಾಯ್ತು ಅವ್ನು ಫೇಲ್ ಅಂತ. ದೇರ್ಫೋರ್ ಇದು ಮುಖ್ಯ ಫಲ ಅಲ್ಲ. ಇದು ಯಾವುದೇ ಸಿಕ್ಕರು ಕೂಡ ಏನಲ್ಲ, ಕೆಲಸ ಸ್ಕಾಲರ್ಶಿಪ್ಪು ಸಿಗುತ್ತೆ ಅಂತವರಿಗೆ. ಸ್ಕಾಲರ್ಶಿಪ್ ಸಿಕ್ಕರು ಕೂಡ ಏನಾಗ್ಬೋದು, ಅವನು ತೀರ ದಡ್ಡನಾಗಿರ್ಬೋದು, ಫೇಲು ಆಗ್ಬೋದು. ಆ ಸಿದ್ಧಿ ಅಂತ ಕರೆಯೋದಿಲ್ಲ ಅದು ಅರ್ಥ. ಉದಾಹರಣೆಗೆ ಎಂ ಬಿ ಬಿ ಎಸ್ ಓದಿದ, ಎರಡೆತ್ತು ತೊಗೊಂಡ ಕಮತ ಶುರು ಮಾಡಿಬಿಟ್ಟ, ಲೈಫ್ ಚೆನ್ನಾಗೇ ನಡೆದಿದೆ ಅವಂದು. ಸೊ ಎಂ ಬಿ ಬಿ ಎಸ್ ಓದಿದ ಡಾಕ್ಟರ್ ಆಗಲಿಲ್ಲ, ಆದರೂ ನಾನು ಬದುಕಿದ್ದೇನೆ ಅನ್ನೋದಕ್ಕೆ ಕೇಳಿದೆ ಹೇಳಬೇಕು. ಅದಕ್ಕೆ ಎಂ ಬಿ ಬಿ ಎಸ್ ಓದಿದ್ದಕ್ಕೆ ಇದು ಮಾಡಿ ಎಷ್ಟು ಕೋಟಿ ಸಂಪಾದನೆ ಮಾಡಿದರೂ ಕೂಡ ಆಮೇಲೆ ಸ್ಮಗಲ್ಲು ವ್ಯಾಪಾರ ಏನೋ ಮಾಡ್ದ, ಸ್ಮಗಲ್ ಬಿಟ್ಬಿಡಿ, ಒಳ್ಳೆ ವ್ಯಾಪಾರನೇ ಮಾಡ್ದ, ಸಾಕಷ್ಟು ದುಡ್ಡು ಬಂತು. ಇಷ್ಟಾದರೂ ಏನಲ್ಲ ಅದು, ಎಂ ಬಿ ಬಿ ಎಸ್ನ ಸಿದ್ಧಿ ಅಲ್ಲ. ಎಂ ಬಿ ಬಿ ಎಸ್ ಸಿದ್ಧಿ ಯಾವುದದು, ಔಷಧಿ ಕೊಡಬೇಕು, ರೋಗಿ ಬದುಕಬೇಕು ಅಲ್ಲಿರೋದು. ಸತ್ತೋದ್ರೆ ಅದು ಉಪಯೋಗ ಇಲ್ಲ, ಮತ್ತೇನಾಯ್ತು ಅಲ್ಲಿಗೆ, ಅದು ಸಿದ್ಧಿ ಬಂದಿಲ್ಲ ಅಂತಲೇ ಅರ್ಥ. ದೇರ್ಫೋರ್ ನಿರೀಕ್ಷಿತ ಸಿದ್ಧಿ ಬರಬೇಕು ಯಾವಾಗ, ನಿರೀಕ್ಷಿತ ಸಿದ್ಧಿ ಅಂದರೆ ಅಪರೋಕ್ಷ ಜ್ಞಾನ. ಅದಕ್ಕೆ ಶಾಸ್ತ್ರಕಾರ ಹೇಳಿದ್ದು ಇದಕ್ಕೆಲ್ಲ ಮೋಸ ಹೋಗಬೇಡಿ, ಯಾರಿಗೆ ಯಾವುದೋ ಸಿದ್ಧಿ ಬಂದಿಂದ ಮೋಸ ಕೆಲವೆಲ್ಲ ಏನೋ ವಿಷಯ ಸತ್ಯ ಆಗಿಬಿಡುತ್ತೆ ಇಮ್ಮಿಡಿಯೇಟಾಗಿ. ಕೆಲವು ವಾಮಾಚಾರ ಅಂದರೆ ಕೆಲವು ಸಿದ್ಧಿ ಬರುತ್ತೆ, ಅವ್ರು ವಾಮಾಚಾರ ಅಂತ ಹೇಳ್ಕೊಂಬೋದಿಲ್ಲ ಅದನ್ನು, ಒಳ್ಳೆ ಸಿದ್ಧಿ ಬರುತ್ತೆ. ಇಂಥಷ್ಟು ಇಂಥವ್ರು ಬರ್ತಾರೆ, ಬಂದುಬಿಟ್ಟಿರ್ತಾರೆ ಯಾರು, ಇಷ್ಟೊತ್ತಿಗೆ ಹೇಗಾಗುತ್ತೆ ಅದೇ ರೀತಿ ಆಗೇ ಆಗುತ್ತೆ ತುಂಬ. ಇವತ್ತು ಆ ಸಿದ್ಧಿ ನೋಡಿ ಅಟ್ಟಾಗುತ್ತೆ ಜನ. ಅಷ್ಟು ಸಿದ್ಧಿ ಅವರು ಇಲ್ಲದೆ ಹೋಗಿದ್ದರೆ ಇವತ್ತು ಜನ ಮೋಸ ಮಾಡಲಿಕ್ಕೆ ಬರ್ತಿರಲಿಲ್ಲ. ಅರ್ಥ ಆಯ್ತಾ? ಮೋಸ ಮಾಡಲಿಕ್ಕೆ ಅದೊಂದು ವೆಪನ್ ಇದ್ದಾಗ ಲೆಕ್ಕ. ಅದಕ್ಕೆ ಅದನ್ನು ಟೆಸ್ಟ್ ಅಂತ ತಿಳ್ಕೊಬೇಡಿ ಅದನ್ನು ಹೇಳಿದ್ರು. ಈ ಪವಾರಗಳು ಎಂದು ಏನಲ್ಲ, ಟೆಸ್ಟ್ ಅಲ್ಲ. ಸತ್ವಜ್ಞಾನ ಸರಿ ಇದ್ದು ಪವಾರ ಮಾಡಿದರೆ ಏನದು? ಡಾಕ್ಟರ್ ಲೈಸೆನ್ಸ್ ಇದೆ ಅವನಿಗೆ, ಔಷಧಿ ಕೊಟ್ಟ ವಾಸಿ ಆಯಿತು. ಕರೆಕ್ಟಾಗಿ ಲೈಸೆನ್ಸ್ ಇಲ್ಲ, ಔಷಧಿ ಕೊಟ್ಟ ವಾಸಿ ಆಯಿತು, ದುಡ್ಡು ಕೊಡಿಸಿ ಅರೆಸ್ಟ್ ಮಾಡ್ತಾರೆ ಆಮೇಲೆ. ಅದಕ್ಕೆ ಯಾಕೆ ಕೊಟ್ಟಿ ಈಗ ಫಸ್ಟ್ ಬದುಕಿದ್ದಾನೆ ಅಷ್ಟು ಸತ್ತರೆ ಅದಕ್ಕೆ ಪ್ರಶ್ನೆ ಕೇಳ್ತಾರೆ. ಈಗ ಡಾಕ್ಟ್ರ್ ಆಗೋಷನಲ್ಲ, ಇಲ್ಲದ್ರೆ ಸತ್ತ ಅವನು, ಅವ್ನು ಪುಣ್ಯ ವಾಸಿ ಆಯಿತು, ಹುಟ್ಟಿದ್ದು ಪುಣ್ಯಕ್ಕೆ ವಾಸಿ ಆಯಿತು ಅಷ್ಟೇ. ಈ ರೀತಿ ಆರೋಗ್ಯವಾಗಿ ಏನು ಮಾಡ್ತೀರಿ ಈಗ? ಇವತ್ತು ಲೈಸೆನ್ಸ್ ಇದೆ ನಿಮಗೆ, ಆಕ್ಸಿಡೆಂಟ್ ಆಯಿತು, ಲೈಸೆನ್ಸ್ ಇಲ್ಲ ಆಕ್ಸಿಡೆಂಟ್ ಆಯಿತು. ಈಗ ಯಾವುದು ಕ್ಲೇಮ್ ಅಷ್ಟೆಲ್ಲ ಅಪರಾಧ ಆಗಬೇಕು? ಕೇಸ್ ಹಾಕ್ತಾರೋ ಅವನ ಮೇಲೆ ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡ್ದ, ಆ ಕೇಸ್ ಹಾಕ್ಲಿಕ್ಕೆ ಬರೋಲ್ಲ ಲೈಸೆನ್ಸ್ ಇದ್ದವನಿಗೆ. ಗೊತ್ತಾಯ್ತಾ? ಅದು ಏನೇ ಇರ್ಬೋದು, ಅದು ಏನೇ ಲೈಸೆನ್ಸ್ ಇಲ್ಲ ಅನ್ನೋದೇ ಮೊದಲೇ ಪಾಯಿಂಟ್. ಒಬ್ಬ ಲೈಸೆನ್ಸ್ ಇದ್ದವನು ಲೈಸೆನ್ಸ್ ಇದ್ದವನು ಹೊಡೆದ. ಅರ್ಥ ಆಯ್ತಾ? ಈಗ ಆ್ಯಕ್ಚುಲಿ ಅವನದೇ ತಪ್ಪು, ಲೈಸೆನ್ಸ್ ಇರೋದೇ ತಪ್ಪಾಡಿರೋದು. ಬಟ್ ಆ್ಯಕ್ಚುಲಿ ಕೌಂಟ್ ಆಗೋದು ಯಾರದೀಗ? ಲೈಸೆನ್ಸ್ ಇಲ್ಲದೆ ಹೋಗಿದ್ದು ಇವಂದೇ ತಪ್ಪು ಅಂತ ಹೇಳ್ತಾ. ಇದು ಬೇಸಿಕ್ ಇದು, ಈ ಆರ್ಗ್ಯುಮೆಂಟ್ ಇದ್ದರೆ ಇದು ಕೋರ್ಟ್ ಕಚೇರಿ ಬೇಕಾಗ್ತಿದ್ದಿಲ್ಲ ಇಲ್ಲ ಈ ಥರ ಇಲ್ಲದೆ ಹೋಗಿದ್ರೆ. ದೇರ್ಫೋರ್ ಎಂದೂ ಕೂಡ ಬೇರೆಯವರು ಸಿದ್ಧ. ನಮ್ಮ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ಇವತ್ತು ವೈಷ್ಣವರಲ್ಲೇ ಎಷ್ಟು ಇವತ್ತು ವಿಷ್ಣು ಸರ್ವೋತ್ತವತ್ತ ಒಪ್ಪದೇ ಇರೋ ಒಂದು ಗುಂಪೆ ಆಗಿದೆಯೋ, ಒಪ್ಪಿಯೂ ಕೂಡ ನಿಷಿದ್ಧ ಜನಗಳು ತೋಗೋ ಜನ ಇದ್ದ. ಗೊತ್ತಾಯ್ತಾ? ಯಾವುದೋ ಬಾಬಾಗಳ ಹತ್ರ ಹೋಗಿ ಬರ್ತಾರೆ, ಎಷ್ಟೋ ಮಂಟಪದೊಳಗೆ ಬಾಬಾನ ಫೋಟೋ ಇಟ್ಕೊಂಡಿರ್ತ, ಮೂರ್ತಿ ಇಟ್ಕೊಂಡವ್ರಿದ್ದ. ಶುದ್ಧ ಪಾಠಕ್ಕೆ ಹೋಗ್ತಿರ್ತಾರೆ, ಸುಧಾ ಪಾಠಕ್ಕೂ ಹೋಗ್ತಿರ್ತಾರೆ, ಮತ್ತೆ ಸುಧಾ ಪಾಠಕ್ಕೂ ಹೋಗ್ತಾ ಆ ರೀತಿ ಇಟ್ಕೊಂಡಿರ್ತಾ. ಕೇಳಿದರೆ ನಿಮ್ಗೆ ಗೊತ್ತಾಗಲ್ಲ, ನಮಗೆ ಇವರಿಂದ ಭಾರಿ ಅನುಕೂಲ ಆಗಿದೆ ಹೇಳ್ತಾರೆ. ಅವಾಗ ಏನು ಮಾಡ್ತೀರಿ? ಇವರಿಂದ ಭಾರಿ ಅನುಕೂಲ ಆಗಿದೆ, ಅದು ಆರ್ಗ್ಯುಮೆಂಟಾ? ಆರ್ಗ್ಯುಮೆಂಟ್ ಕೊಡಕ್ಕೆ ಹೋಗ್ಬಾರ್ದು. ದಟ್ ತುಂಬ ಜನ ಅಂತ ಹೇಳಿದೆ, ಅವನೇನು ಕತ್ತಾರೆ ಕೊನೆಗೆ, ಇಷ್ಟು ನಾನು ಮತ್ತು ಅನುಷ್ಠಾನ ಮಾಡಿ ಒಳ್ಳೇದಾಗಿಲ್ಲ ಅಂತಾರೆ, ಮತ್ತೆ ವಿಷ ಸೇರ್ಕೊಂಡ್ಬಿಟ್ಟಿದೆ ತಂದಿದೆ. ಈ ಪ್ರತಿಭೆ ಇಟ್ಕೊಂಡು ಇತ್ತ ಅಭಿಷೇಕವನ್ನು ಮಾಡ್ತಿರ್ತಾರೆ. ಅದಕ್ಕೆ ಏನು ಮಾಡ್ತೀರಿ? ಮನೇಲಿ ಫೋಟೋ ಇದ್ದರೂ ತಪ್ಪದು, ಬರೀ ಅಭಿಷೇಕ ಪೂಜೆ ಅಲ್ಲ, ಆ ಫೋಟೋ ಇದ್ದರೂ ತಪ್ಪಕ್ಕೆ ಅದು ಆ ಥರ ಫೋಟೋಗಳು ಇದ್ದೇ ಇರುತ್ತೆ ಮನೆಯಲ್ಲಿ. ಈಗ ಯಾರೋ ಫ್ರೀ ಕ್ಯಾಲೆಂಡರ್ ಕೊಟ್ಟಿರ್ತಾರೆ, ಅಟ್ರಾಕ್ಟಿವ್ ಆಗಿರುತ್ತೆ, ಹಾಕೊಂಡ್ಬಿಟ್ಟಿರ್ತಾರೆ. ಅದೇ ಒಳಗಿತ್ತಿಲ್ಲರಿ ಹಾಲಲ್ಲಿ ಹಾಕಿದ್ದೀನಿ ಅಂತಾರೆ ಜನ, ಹೊರಬರ ಹಾಲಲ್ಲೇ ನೋಡೋದೈತೆ. ಹೀಗಾಗಿ ಅದರ ಅಂಥ ಆಚಾರ್ಯ ದೊಡ್ಡ ಲೈಫ್ ಸೈಜ್ ಫೋಟೋ ಹಾಕಿರ್ಬೇಕಾದ್ರೆ ನಾವು ಯಾಕೆ ಹಾಕ್ಬಾರ್ದು ಅಂತ ನಡೀತಾ? ನಾವು ಹಾಲಲ್ಲೇ ಹಾಕ್ತೇವೆ ಸಾಕು, ಮಕ್ಕಳು ನೋಡೋದು ಹಾಲಲ್ಲೇ. ದೇವ್ರ ಮಡಿಗೆ ಯಾರು ಬರ್ತಾರೆ ಮಕ್ಕಳು? ಇವರಿಗೆ ಅಪೂರ್ತಿ ಮನೆ ಹಾಲು ಅದು ಹಾಳು ಎರಡಾಗಿ ಹೋಗುತ್ತಾರೆ, ಅವಕಾಶ ಕೊಡಬಾರದು. ಯಾವಾಗಲೂ ಕ್ರಿಮಿಗಳನ್ನು ಯಾವ ರೀತಿ ಎಂಟ್ರಾಗಲಿ ಹೇಳಕ್ಕೆ ಬರೋದಿಲ್ಲ, ಅದು ತಿಳಿಯುತ್ತಿಲ್ಲ. ಆದಷ್ಟು ಏನು ಮಾಡ್ಬೇಕು ನಾವೀಗ? ದೂರ ಇಡಬೇಕು, ತಂದು ಆಮೇಲೆ ಮಾಡ್ಲಿಕ್ಕೆ ಹೋಗಬಾರ್ದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆದ್ದರಿಂದ ರಿಸ್ಕ್ ತೊಗೊಳೋದಕ್ಕೆ ಹೋಗಬಾರ್ದು. ಇವತ್ತು ಎಂಥವರು ಕೂಡ ದ್ರೋಣಾಚಾರ್ಯರಂಥವ್ರು ಕೂಡ ಏನು ಮಾಡ್ಕೊಂಡ್ರು ಕೊನೆಗೆ? ಭೀಷ್ಮರ ದುರ್ಯೋಧನ ಸ್ವಲ್ಪ ಅನ್ನ ಹಾಕಿದ್ದ, ಅವನಿಗೆ ಸ್ವಲ್ಪ ಋಣ ತೀರಿಸ್ಬೇಕು. ಆ್ಯಕ್ಚುಲಿ ಋಣನ ಅದು, ಇಸ್ಪಗಲಾದ ಕೆಲಸ ಮಾಡಿದ್ದು ಋಣ ತೀರಿಸ್ಬೇಕು. ಏನರ್ಥ ಅದಕ್ಕೀಗ? ಅವರೇ ಜ್ಞಾನಿಗಳಲ್ಲ ಅಂತಲ್ಲ, ಆ ಕಾಲಕ್ಕೆ ರಾಂಗ್ ಕ್ಯಾಲ್ಕುಲೇಷನ್ ಆಯಿತು. ಶುದ್ಧೇ ಭಾಗವತೇ ಧರ್ಮ ಇರುತ್ತೆ. ಅದಕ್ಕೆ ಇವರೇನು ಮಾಡಿದ್ರು? ಭೀಮಸೇನದೇವರು ಹೋಗಲಿ, ಕಷ್ಟಾತ್ ಕಷ್ಟತರಮ್ಯ ಅಂತ ಸರ್ವೇ ದುರ್ಯೋಧನಾದಯ, ಹಾಳಾಗಲ್ಲ ಅವಾಗ ಸಾಧ್ಯ ಇಲ್ಲ, ಇಲ್ಲ ಮಾಡೋದಿಲ್ಲ ಹೋಗ್ರಿ ಅಂತ. ಇದೆಲ್ಲ ಅರ್ಥ ಮಾಡ್ಕೊಂಡು ಆ ರೀತಿ ಧರ್ಮದಿಷ್ಟ ಬರೋದು ಭಾರಿ ಕಷ್ಟ. ಇವತ್ತು ಧರ್ಮ ನಮಗೆ ಎಷ್ಟು ಹೇಳ್ತೇವೆ ಅಂದರೆ, ನಮ್ಮ ವಿಷಯ ಬರೋವರೆಗೂ ಧರ್ಮ ಧರ್ಮನೇ, ಇಲ್ಲಿ ಬಂದಷ್ಟು ಕಾಂಪ್ರಮೈಸ್ ಆಗಿಬಿಡ್ತಾನೆ ಇಮಿಡಿಯೇಟ್ಲಿ. ಏ ನಮ್ಮ ಹುಡುಗ ಅದು ಓಕೆ ಅಂದ್ಬಿಡ್ತು ತಕ್ಷಣ, ಅಲ್ಲಿವರೆಗೂ ಭಾರಿ ಧರ್ಮ, ಅಲ್ಲಿ ಬಂದಷ್ಟು ಮೋಸ, ಅದನ್ನು ಗೆಲ್ಲಬೇಕು. ಭೀಮಸೇನ ದೇವರು ಅದಕ್ಕೆ ಕೈ ಸುಟ್ಟು ಬಿಡ್ತೇನೆ ಅಂತ ಹೇಳಿ, ಧರ್ಮ ಅದನ್ನು ಕೈಯನ್ನು ಸುಟ್ಟು ಬಿಡ್ತೇನೆ. ಅಣ್ಣ ಮಹಾರಾಜ ಎಲ್ಲ ಸರಿ, ತಪ್ಪು ತಪ್ಪೇ. ಈ ರೀತಿ ನೋಡಿ ಭೀಮಸೇನ ಜನ ಏನ ಭಾರಿ ಇದು, ಸ್ಟ್ರಿಕ್ಟ್ ಆಫೀಸರ್ ಬೈತಾರಲ್ಲ ಹಾಗೆ, ತುಂಬ ಸ್ಟ್ರಿಕ್ಟ್ ಇದ್ದವನು ಏನಾಗ ಅನ್ಪಾಪ್ಯುಲರ್ ಆಗ್ತಾನೆ ಫಸ್ಟ್. ಅವ್ರು ಹೊಂದ್ಕೊಳ್ಳೋದೆಲ್ಲ ಆಚೆಯವ್ರು ಬರೀ ಬಿಡ್ತಾರೆ, ಟ್ರಾನ್ಸ್ಫರ್ ಆಗೋದ್ರೆ ನಮ್ಗೆ ಒಳ್ಳೇದಾಗೋದಿಲ್ಲ ತಿಳ್ಕೊಬಿಡ್ತಾರೆ. ಅದಿರೋದಕ್ಕೆ ಒಳ್ಳೇದಾಗ್ತಿರೋದು. ಸೊ ಸ್ಟ್ರಿಕ್ಟ್ ಆದವನು ಜನಕ್ಕೆ ಒಂದು ರೆಡಿ ಇರಬೇಕು ಅವನು ಯಾವುದಕ್ಕೆ ಬಯಸ್ಕೊಳ್ಳೋಕ್ಕೆ. ಯಾಕಂದ್ರೆ ಧರ್ಮ ಮುಖ್ಯ ಅವನಿಗೆ, ಇದು ಮುಖ್ಯ ಅಲ್ಲ. ಜನಕ್ಕೆ ಯಾರು ಪ್ಲೀಸ್ ಮಾಡೋಕ್ಕೆ ಹೋದರೆ ನೀವು ಒಂದೊಂದನ್ನೇ ಕಾಂಪ್ರಮೈಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಕೊನೆಗೆ ಎಲ್ಲಿಗೆ ಹೋಗುತ್ತದು? ಎಲ್ಲ ಹೋಗ್ಬಿಡುತ್ತೆ. ಎಂದು ಮಾಡ್ಕೊಡೋಕೆ ಹೋಗ್ಬಾರ್ದು, ವೆರಿ ಇಂಪಾರ್ಟೆಂಟ್. ಭೀಮಸೇನ ದೇವ್ರ ಪಾಲ್ಟ್ ಇರೋದು ಅದರಲ್ಲೇ. ಅದೇ ರೀತಿಯೇ ಇಲ್ಲೆಲ್ಲ ಕೂಡ ವೈಷ್ಣವರಾಗದೇ ಹೋದರೆ ಯಾವ ಮಂತ್ರನೂ ಕೆಲಸ ಮಾಡೋದಿಲ್ಲ. ಈ ಪ್ರಶ್ನೆ ಬಂತಲ್ಲ, ಅದಕ್ಕೆ ಉತ್ತರ ಕೊಟ್ಟಿದ್ದು. ಆ ವೈಷ್ಣವರಿಗೆ ಬಂದ ಸಿದ್ಧಿ ಸಿದ್ಧಿ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಪುರುಷಂ ಸಿದ್ಧಿ ಅಲ್ಲ ಅದು, ಸಣ್ಣ ಪುಟ್ಟ ಸಿದ್ಧಿ ಬೇಕಾದಷ್ಟು ನನಗೆ ಬರುತ್ತೆ. ಸಣ್ಣ ಪುಟ್ಟ ಸಿದ್ಧಿಗಳು ಬರೋದು ದೊಡ್ಡದಲ್ಲೇ ಅಲ್ಲ, ಅದು ಅನೇಕ ಕಾರಣಕ್ಕೆ ಬಂದಿರುತ್ತೆ ಸಿದ್ಧಿ. ಅದು ಸಿದ್ಧಿ ಅಂತ ಕೌಂಟ್ ಮಾಡಬಾರ್ದು. ದುರ್ಯೋಶಕನಿಗೆ ಸಿದ್ಧಿ ಇತ್ತು, ತೊಗೊಂಡೇ ಮಾಡ್ತೀರಿ ಸಿದ್ಧಿ, ಅದನ್ನು ಇನ್ನೊಬ್ಬರು ಅನ್ಯಾಯ ಮಾಡೋಕ್ಕೆ ಉಪಯೋಗಿಸ್ತಾರೆ ಸಿದ್ಧಿ, ಒಳ್ಳೆಯದಕ್ಕಲ್ಲ. ಪುರುಷಂ ದೂರತ್ವ, ಅದಕ್ಕೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ? ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ದೇವರು ನಂಬಿದ ಬರೀ ಪಾವರ್ಟಿ ಇದೆ, ಇನ್ನೊಬ್ಬ ಯಾರೋ ನಂಬಿದ್ದಾನೆ ಸಿಕ್ಕಾಪಟ್ಟಿ ಶ್ರೀಮಂತ. ಅವನೇ ಹೇಳ್ತಾನೆ, ನನಗೆ ಶ್ರೀಮಂತಿಕೆಯೂ ಬೇಡ, ಕೆಟ್ಟ ಮಾರ್ಗನೂ ಬೇಡ, ನಾನು ದೇವರ ಆರಾಧನೆ ಮಾಡ್ಕೊಂಡು ಸುಖವಾಗಿರ್ತೀನಿ ಅಂತ ಹೇಳಿ. ಅದು ನೋಡ್ತು ಈ ಸಿದ್ಧಿ, ಯಾರು ಪವಾಡಕ್ಕೆ ಅಟ್ರ್ಯಾಕ್ಟ್ ಆಗ್ತಾರೋ ರಾಂಗ್ ಆನ್ಸರ್ ಸಿಕ್ಕೇ ಸಿಗುತ್ತೆ. ಪವಾಡ ಎಂದೂ ಕ್ರೈಟೀರಿಯಾ ಅಲ್ಲ, ಶಾಸ್ತ್ರ ಒಪ್ಪಲಿಲ್ಲ ಅದು. ಪವಾಡ ಮಾಡ್ತಾರೆ ಅವ್ರು ಪಾಯಿಂಟ್ ಅಷ್ಟೇ ಹೊರತು ಅದೇನಲ್ಲ, ಜ್ಞಾನ ಇದೆಯೋ ಇಲ್ಲ ಅದು ಮುಖ್ಯ. ಒಂದು ಪವಾಡನೂ ಮಾಡಿಲ್ಲ ಒಬ್ಬ ಜ್ಞಾನಿ ಇದ್ದಾರೆ. ಒಂದು ಪವ ಸ್ಟಿಲ್ ಈಸ್ ಏನಾತ ವೆರಿ ಗ್ರೇಟ್ ಜ್ಞಾನಿ, ಅದು ಎಲ್ಲದನ್ನು ಬೀಟ್ ಮಾಡುತ್ತೆ. ಪವಾಡಗಳನ್ನು ಒಂದು ಹಂತದವರಿಗೆ ಜನ ಮೆಸ್ಬೋದೇ ಹೊರತು ನಿಜವಾದ ಜ್ಞಾನಿಗಳಿಗೆ ಇಷ್ಟಪಡೋದಕ್ಕೆ ಹೋಗೋದೇ ಇಲ್ಲ. ಪವಾಡ ಬಿಟ್ಟು ಮಾತಾಡು ಅಂತ ಹೇಳ್ತಾನೆ ಫಸ್ಟ್. ಈ ಕೋರ್ಟು ಕಚೇರಿಯಲ್ಲಿ ಪವಾಡ ಒಪ್ಪೋದಿಲ್ಲ, ಗೊತ್ತಾಯ್ತಾ? ಅವನು ಒಪ್ಪಬಾರ್ದು, ಒಪ್ಪಿದ್ರೆ ತಪ್ಪಾಗುತ್ತೆ. ಯಾವುದೋ ಪವಾಡ ಆಯ್ತು ಇದ್ದಕ್ಕಿಂತ ಹಾಗೆ ನಾನೇನು ಮಾಡಲಿ, ಅವ್ನು ಕೊಲ್ಲು ಒಂದು ಸ್ವಪ್ನ ಆಯಿತು ಅಂತ ಏನು ಮಾಡಬೇಕು ಅದಕ್ಕೆ? ಕೊಟ್ಟು ಕರ್ಕೇರಿ ದುರ್ಗಾದೇವಿ ಖಡ್ಗ ಕೊಟ್ಬಿಟ್ಲು ಅಂತ ಹೇಳಿದರೆ ಏನು ಮಾಡಬೇಕು? ಕೋರ್ಟ್ ಅವನು ಓಕೆ ಅಂದರೆ ನಾಳೆ ಕೋರ್ಟ್ ಎಲ್ಲ ಕ್ಲೋಸ್ ಮಾಡಬೇಕಾಗತ್ತೆ ಅಷ್ಟೆ. ಕೊಟ್ಟರೆ ನೀನು ಇಟ್ಕೊ, ಈ ಪ್ರಕಾರ ಕೇಸ್ ಹಾಕೇ ಹಾಕ್ತೀವಿ, ನೀನು ತಪ್ಪು ತಪ್ಪು ಜಡ್ಜ್ಮೆಂಟ್ ಕೊಟ್ಟೇ ಕೊಡ್ತಾನೆ ರಾಂಗ್ ಅಂತ ಹೇಳಿ ಜಡ್ಜ್ಮೆಂಟ್ ಸಪ್ಲೈ ಆಗ್ಬೇಕು. ಅವ್ರು ದೇವ್ರು ನಂಬೋದಿಲ್ಲ ಆದರೆ ಆಗ ಚಾನ್ಸೇ ಇಲ್ಲ, ಆಗೋದಿಲ್ಲ. ಆಗ ಆ ಸುಳ್ಳು ಅದು ನೋಡಿದ್ರೆ ಗೊತ್ತಾಗುತ್ತೆ ಯಾವುದಕ್ಕೂ ಉಪಯೋಗ ಒಳಗೆ ಬರುತ್ತ. ಅಕೃತ್ಯಮಪಿ ಕುರ್ಬಾಣೋ ಪುಂಜಾನೋ, ಎಷ್ಟು ಭಾರಿ ತಪ್ಪಾಗಿದೆ ಗೊತ್ತಾಯ್ತಾ? ಸಿಕ್ಕಾಬಟ್ಟಿ ತಪ್ಪು ಓದ್ಲಕ್ಕೆ ಬರದ ಅಷ್ಟು ತಪ್ಪು ಬಿಟ್ಟು ಮಾಡಿಸಿದ್ರು. ಅಕೃತ್ಯಮಪಿ ಕುರ್ಬಾಣೋ ಪುಂಜಾನೋ ವಾಯತಸ್ತಃ ಪಾಪೇನ ಲಿಪ್ಯತೆ ದೇಹಿ ಚಕ್ರಾದ್ಯಾಯುಧ ಲಾಂಛಿತ. ಚಕ್ರ ಪ್ರಸಂಗ ಬಂತು ಅಂದು ಒಂದು ನಾಳೆ ಹೇಳಿಬಿಡ್ತಾರೆ. ಚಕ್ರಾಧಾರಣ ಮಾಡೋದು ಎಷ್ಟು ದೊಡ್ಡದು ಅಂತ ಕೇಳಿದರೆ ಅವ್ರು ಪಾಪ ಮಾಡಿದ್ರು ಅಂಟೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಬುದ್ಧಿ ಕೊಟ್ಟ ಅವರು ಹೊಡುತ್ತಾ ಇರ್ತಾರೆ ಎಷ್ಟು ಬೆಟ್ಟಿಗೆ ಅಂತ ಕೇಳಿದರೆ ನೀವು ಏನು ಮಾಡದೆ ಹೋದರೂ ಪರವಾಗಿಲ್ಲ, ಗೋಪಿಚಂದನ ಮುದ್ರೆ ಹಾಕ್ಕೊಂಡು ಬಿಟ್ರೆ ಪಾಪ ಅಂಟೋದಿಲ್ಲ. ಅಂದರೆ ಒಂದು ಸಾರಸ್ಯ ಏನಿದ್ದಾರೆ, ಪಾಸ್ ಇದ್ದುಬಿಟ್ಟು ಬಿಟ್ಬಿಡ್ತಾರಲ್ಲ ಆ ಟೈಪ್. ಅವರೆಲ್ಲ ಚೆಕ್ ಮಾಡಿ ಪಾಸ್ ನೋಡ್ತಾರೆ, ಅಟ್ಲ ಕ್ರಿಮಿನಲ್ ಯಾರ್ದೋ ಪಾಸ್ ಕತ್ಕೊಂಡ್ಬಂದಿಂದ ಹೋಗ್ಬಿಟ್ರು ಅಷ್ಟೇ. ಅದು ಮಾತ್ರಕ್ಕೆ ಏನಲ್ಲ, ಅದು ಪಾಸಿನ ಇಂಪಾರ್ಟೆನ್ಸ್ ಹೇಳೋದು ಕೊಟ್ಟಿದ್ದೆ ಹೊರತು ನೀನು ತಪ್ಪು ಮಾಡ್ಬೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಆ ಹೇಳೋ ರೀತಿ ಬೇರೆ ಮಾಡ್ಕೋಬೇಕಲ್ಲ. ಇತ್ಯಾದಿನ ಪಂಚರಾತ್ರಾದೌ ಪ್ರಪಂಚಿತೋ ಅನುಸಂಧೇಯ ತಥಾ ಅನ್ಯತ್ರಾಪಿ ಜಪಸ್ತು ಸರ್ವಕರ್ಮೇಭ್ಯ ಪರಮೋ ಧರ್ಮ ಇಷ್ಯತೆ. ಜಪನೆ ಮಾಡ್ಬೇಕಾದ ಭಾರಿ ಒತ್ತೆ ಹಾಕಿ ಹೇಳ್ತೀರಿ ಅಂದರೆ ಎಲ್ಲ ಕರ್ಮಗಳಿಗೆ ದೊಡ್ಡದು ಯಾವುದು ಅಂದರೆ ಜಪ. ಜಪಸ್ತು ಸರ್ವಕರ್ಮೇಭ್ಯ, ಆ್ಯಕ್ಚುಲಿ ಅದೊಂದು ತಪ್ಪು ಮತ್ತೆ. ಪರಮೋ ಧರ್ಮ ಇಷ್ಯತೆ, ಪರಮಧರ್ಮ ಅಂದರೆ ಯಾವುದು? ಅತಿ ಶ್ರೇಷ್ಠವಾದ ಧರ್ಮ ಅಂದರೆ ಆಚಾರ್ಯ ಬರೀತಾ ನಿರ್ಣಯದಲ್ಲಿ ವಿಪ್ರಸ್ಯ ಜಪೋಪದೇಶವು. ಅತಿಶ್ರೇಷ್ಠವಾದದ್ದು ಯಾವುದು? ಜಪ. ಅತಿಶ್ರೇಷ್ಠವಾದದ್ದು ಜಟ. ಪಾಪೈರ್ನ ಲಿಪ್ಯತೆ ಅಹಿಂಸೆಯಾಚ ಭೂತಾನಾಂ ಜಪಯಜ್ಞ ಪ್ರವರ್ತತೆ. ಯಾಕೆ ಅಂದರೆ ಜಪಯಜ್ಞದಲ್ಲಿ ಹಿಂಸೆ ಆಗೋ ಚಾನ್ಸೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅರ್ಥ ಆಯ್ತಾ? ಈಗ ಏನೋ ಮಾಡ್ತೀರಿ, ಈಗ ನೈವೇದ್ಯ ತರ್ತೀರಿ, ಹೂ ಕತ್ತರಿಸ್ಬೇಕು ಗೊತ್ತಾಯ್ತಾ, ಆಮೇಲೆ ಹೂ ತೆಗಿಬೇಕು, ಇದು ಮಾಡಬೇಕು, ಚೂರು ಹಿಂಸೆ ಆಗ್ತಾ ಹೋಗುತ್ತೆ. ಜಪದಲ್ಲಿ ಏನಿಲ್ಲ, ಮನಸ್ಸಲ್ಲಿ ಅಂದ್ಕೊಳ್ಳೋಕೆ ಮತ್ತೆ ಯಾರೂ ಬ್ಯಾನ್ ಮಾಡೋಕ್ಕೆ ಬರಲ್ಲ. ಅದನ್ನು ಜೈಲಲ್ಲಿ ಹಾಕಿ ಕುಡಿಸಿದ್ರು ಕೂಡ ಮನಸ್ಸನ್ನು ಬಾಕಿದ್ರೆ ಯಾರಿಗೆ ಒತ್ತು ಕೂಡ ಆಗೋದಿಲ್ಲ, ಮನಸ್ಸು ಬೇಕು ಜಪಕ್ಕೆ. ಆದ್ದರಿಂದ ಎಂಥ ಕಾಲದಲ್ಲೂ ಕೂಡ ಜಪ ಬಿಡಲಿಕ್ಕೆ ಬರೋದಿಲ್ಲ. ಇನ್ನೊಬ್ಬರು ಕೇಳಿರಲಿಲ್ಲ, ಕೇಳಬಾರ್ದು ಕೂಡ ಉಳಿದವರಿಗೆ, ಅದು ಹೈಯೆಸ್ಟ್ ಜಪ. ದೇರ್ಫೋರ್ ಜಪಯಜ್ಞ ಭಾರಿ ಶ್ರೇಷ್ಠ. ಅಹಿಂಸೆಯಾಚ ಭೂತಾನಾಂ ಜಪ. ಅದಕ್ಕೆ ಪ್ರಹ್ಲಾದನಿಗೆ ಎಲ್ಲಿ ಹಾಕಿದ್ರು ಕೇರೆ ಮಾಡ್ತಿದ್ದಿಲ್ಲ, ಅದಕ್ಕೆ ದೇವ್ರ ಸ್ಮರಣೆ ಯಾವಾಗ ಇರ್ತದೆ? ಯಾರು ಬ್ಯಾನ್ ಮಾಡೋಂಗಿಲ್ವಲ್ಲ ಅದನ್ನು, ಹೊರಗೆ ಏನೇ ಮಾಡಿದರೂ ಕೂಡ ನೀವು ಒಳಗೆ ಎಂಟ್ರ್ ಆಗಕ್ಕೆ ಬರೋದಿಲ್ಲ ಬೇರೆಯವರಿಗೆ. ಅಂತರ್ಯಾಮಿ ಪರಮಾತ್ಮ ಒಬ್ಬನೇ, ಯೋ ಅಂತಃ ಪ್ರವೇಶ. ದೇವರು ಸುಖವಾಗಿ ಮಾಡ್ಕೊಂಡಿದ್ದ ಜಪಹಾಸ. ಜಪ ಅಂದ್ರೆ ಏನು? ಅಕ್ಷರಗಳನ್ನ ಆವರ್ತನೆ ಮಾಡೋದು. ಹೇಳಿದ್ದನ್ನು ಮತ್ತೆ ಹೇಳಿದ್ರೆ ಏನಾಗುತ್ತದೋ, ಒಂದ್ಸರಿ ಕಾಫಿ ಅಂತಾನೆ ಜಪ ಅಲ್ಲ, ಇಪ್ಪತ್ತರ ಕಾಫಿ ಅಂದ್ರೆ ಏನಂತಾರೆ, ಓ ಕಾಫಿ ಜಪ ಮಾಡ್ತಾನೆ. ಅದು ಪದ್ಧತಿ ಬರೋದು ಹಾಗೆ, ಒಂದ್ಸರಿ ಹೇಳಿದ್ರೆ ಆಗೋದಿಲ್ಲ. ಮತ್ತೆ ರಿಪೀಟೆಡ್ಲಿ ಹೇಳಬೇಕು, ಏನಾಗಿರ್ಬೇಕದು? ಫ್ರೀವಾಗಿರ್ಬೇಕು, ಇಲ್ಲ ರಿಪೀಟ್ ಮಾಡೋಕ್ಕೆ ಹೋಗಿ ಹೆಸರು ಹೆಸರು ತೆಗಿಬೇಡ ಅವನ ಹೆಸರು ಅಂತ ಹೇಳ್ತಾರೆ. ಯಾಕೆ? ಇಷ್ಟ ಇಲ್ಲ ಹೆಸರು ಮತ್ತೆ ಮತ್ತೆ ಹೇಳ್ಬೇಕಾದ್ರೆ ಏನಾಗುತ್ತಲ್ಲಿ, ಎಷ್ಟೋ ಸರ್ತಿ ಯಾರೋ ಎದುರಿಗಿರ್ತಾರೆ, ಯಾರೋ ಹೆಸರು ಹೇಳ್ತಾನೆ ಅವನು. ತುಂಬ ಬೇಕಾದ ಹೆಸರು ಜ್ಞಾಪಕ ಬರುತ್ತೆ ಅವ್ರಿಗೆ, ಎದುರು ಬಿಟ್ಟು ತಪ್ಪು ತಪ್ಪು ಹೆಸರು ಹೇಳ್ತಾ ಇರ್ತಾರೆ. ಯಾಕೆಂದರೆ ಮನಸ್ಸೆಲ್ಲ ಆ ಕಡೆ ಇದೆ ಅವನು. ದೇರ್ಫೋರ್ ಎಲ್ಲೆಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಪುನರುಚ್ಚಾರಣೆ ಮಾಡೋಕ್ಕೆ ಸಾಧ್ಯ. ಜಪಶ್ಚಾದ ಅಕ್ಷರಾವೃತ್ತ ಸ ಉಚ್ಚೋಪಾಂಶು ಮಾನಸ. ಮೂರು ಭಾಗ, ಉಚ್ಚ ಜಪ, ಉಪಾಂಶ ಜಪ, ಮಾನಸ ಜಪ ಅಂತ ಮೂರು ಭಾಗ. ಉಚ್ಚ ಜಪ ಗಟ್ಟಿಯಾಗಿ ಹೇಳಿದರೆ ಏನದು? ಉಚ್ಚ ಜಪ. ಉಪಾಂಶ ಅಂದ್ರೆ ಏನು? ತುಟಿ ಮಾತ್ರ ಅಲ್ಲಾಡಿಸ್ತಾನೆ, ಅಕ್ಷರ ನಮಗೆ ಕೇಳಿಸೋದಿಲ್ಲ ಯಾವುದು ಅಂತೇಳಿ, ತುಟಿ ಅಲ್ಲಾಡೋದಂತೆ. ಆ ಮಾನಸ ಮನಸ್ಸೇನೆ ಅನ್ಕೋತಾನೆ, ತುಟಿ ಕೂಡ ಅಲ್ಲಾಡೋದಿಲ್ಲ. ನೋಡೋದಕ್ಕೆ ಯಾವ ಶ್ರೇಷ್ಠ ಅನಿಸುತ್ತೆ ನಮಗೆ? ದೊಡ್ಡ ಕೂಗೋದು. ಆ್ಯಕ್ಚುಲಿ ಯಾವ್ದು ದೊಡ್ಡದು? ಮಾನಸ ಜಪ ಭಾರಿ ದೊಡ್ಡದು. ಮಾನಸ ಜಪ, ಮಾನಸ ಪೂಜೆ. ಸರ್ವೈಸ್ ಸ ಪ್ರಣಭೋ ಜಪ್ಯೋ ಜಪಾತ್ ಅಪ್ರಣವಾದಪಿ. ಇದು ಒಂದು ಪಾಯಿಂಟ್. ಇನ್ನೊಂದು, ಯಾವುದೇ ಮಂತ್ರಕ್ಕೆ ಪ್ರಣವ ಇಲ್ಲದೆ ಹೋದರೆ ಮಂತ್ರ ಆಗೋದಿಲ್ಲ, ಓಂಕಾರ ಇರಲೇಬೇಕು. ಸಹಸ್ರ ಇತಿ ವಿಜ್ಞೇಯ ಪ್ರಣವೋ ಹಿ ಅಕ್ಷರಂ ಪರಂ. ಯಾವಾಗಲೂ ಪ್ರಣ ಒಂದು ಪದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗೋದು ಓಂಕಾರ ಸೇರಿಸಿಬಿಟ್ರೆ. ಅದು 1000 ಟೈಮ್ಸ್ ಓಂಕಾರ ಇಲ್ಲದೆ ಒಂದು ಜಪ ಮಾಡಿದರೆ ಎಷ್ಟು ಪುಣ್ಯನೋ, ಓಂಕಾರ ಸೇರಿಸಿಬಿಟ್ರೆ ಏನಾಯ್ತಾಗ ಒಂದಕ್ಕೆ 1000ದಷ್ಟು ಪುಣ್ಯ. ಅಸಂಖ್ಯಾತಾಚ ಸಂಖ್ಯಾತಃ ಸಹಸ್ರ ಗುಣ ಉಚ್ಯತೆ. ಆಮೇಲೆ ಜಪನ ಎಣಿಸ್ಕೊಂಡು ಮಾಡಬೇಕು, ಎಣಿಸ್ಕೊಳ್ಳೋದೇ ಮಾಡಬಾರ್ದು. ಅಸಂಖ್ಯಾತ ಜಪ ಬೇರೆ, ಸಂಖ್ಯಾತ ಜಪ ಬೇರೆ. ಯಾವಾಗ ರಾಮ 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 ಅಂತಿರ್ತಾರೆ, ಎಷ್ಟಾಯ್ತು ಅಂದ್ರೆ ಲೆಕ್ಕ ಇಟ್ಟಿಲ್ಲ, ಆ ಪುಣ್ಯ ಕಡಿಮೆ ಗೊತ್ತಾಯ್ತಾ? ಪುಣ್ಯ ಕಡಿಮೆ. ಎಷ್ಟಾಯಿತೋ ಲೆಕ್ಕ ಇಟ್ಕೋಬೇಕು ಅಂತ ಹೇಳ್ತಾರೆ. ಜಪ ಯಾವಾಗಲೂ ಏನಿರಬೇಕು, ಲೆಕ್ಕ ಇಟ್ಕೊಂಡು ಮಾಡಬೇಕು, ಹಾಗೆ ಮಾಡಬಾರ್ದು. ತುಳಸಿ ಏರಿಸ್ಬೇಕಾದ್ರೆ 1,00,000 ತುಳಸಿ ಏಳಿಸ್ಬೇಕು, ಎಣಿಸ್ಕೊಂಡು ಒಯ್ದು ಕೊಡಬಾರ್ದು, ತಪ್ಪೋದು. ಎಣಿಸ್ಬಿಟ್ರೆ ಏನಾಯ್ತು, ಅಲ್ಲಿಗೆ ನಿರ್ಮಾಲ್ಯ ಆದಾಗ ಲೆಕ್ಕ ಎಣಿಸಿ ಹಾಕಬಾರ್ದು. ಅದು ಹಾಕ್ತಾ ಹಾಕ್ತಾ ಎಣಿಕೆ ಆಗಬೇಕು ಹೊರತು ಎಣಿಸಿ ಹಾಕಬಾರ್ದು. ಜಪ ಹಾಗಲ್ಲ, ಎಣಿಸ್ ಎಲ್ಲದಕ್ಕೆ ಒಂದೇ ರೂಲಲ್ಲ, ಏನ ಹೌದು ಒಂದು ಎರಡು ಅಂತ ಹೇಳಿದ ತಕ್ಷಣ ಕತೆ ಮುಗೀತು ಅಂತ ಅರ್ಥ. ಅದು ಶಾಸ್ತ್ರ ಇರೋದೇ ಹಾಗೆ, ಎಣಿಸ್ಬಾರ್ದು. ಆಮೇಲೆ ಎಣಿಸೋದಕ್ಕೆ ಗುರ್ತೇನು ಮಾಡಿಬಿಟ್ರು ನೀವು, ನಾಮ ಉಚ್ಚಾರಣೆ ಮಾಡಬೇಕೀಗ. ಇಲ್ಲಿ ಒಂದು ಎರಡು ಉಚ್ಚಾರಣೆ ಮಾಡಿಬಿಟ್ಟಿದ್ದೀರಿ ಆಗಲೇ, ಅದೇನಾಯ್ತು ಅಲ್ಲಿಗೀಗ ಒಂದ್ಸರಿ ಬರೋಷ್ಟು ಟೈಕ್ ಆಫ್ ಮಾಡಿದೆ ಲೆಕ್ಕ ಬರೆದ ಚೆಕ್ ಇನ್ವ್ಯಾಲಿಡ್ ಆಗ ಹಾಗೆ ಪುಣ್ಯ ಹೋಯಿತು ಅಂತ. ನೀವು ಒಂದು ಮೊದಲು ವಿಶ್ವ ವಿಷ್ಣು ಹೆಸರು ಬಿಟ್ಟು ಒಂದು ಎರಡು ನೆನೆಸಿರೋದ್ರಿಂದ ಅಂಕಿಗಳಾಯ್ತು ಅಷ್ಟೇ, ದೇವ ಹೆಸರು ಆಗಲೇ ಇಲ್ಲ. ಒಂದೆರಡು ನಾಮಾವಳಿ ಆಯಿತು ಹೊರತು ಏನಾಗಲಿಲ್ಲ, ಅದು ವಿಷ್ಣು ಸಹಸ್ರ ನಾಮಾವಳಿ ಆಗಲಿಲ್ಲ. ದೇರ್ಫ ವಿಶ್ವಾಯ ನಮಃ ಅದು ಕೌಂಟ್ ಸರ್ವಪ್ರ, ಅದು 1,000 ಆಯ್ತು ಅನ್ಬೇಕೆ ಹೊರತು ಎಣಿಸಿಕೊಡಬಾರದು. ಕೆಲವೆಲ್ಲ ತಪ್ಪು ಹೇಳ್ಬಿಡ್ತಾರೆ, ನಾವು ಎಣಿಸ್ಕೊಂಬಂದು ಇಪ್ಪಿಡಿ ಪೂಜೆಗೆ, ತಪ್ಪು. ಅದೇನು ಮಾಡಬೇಕು ಎಣಿಸ್ಬೇಕಾದ್ರೆ ಒಂದು ಸರ್ತಿ ಒಂದು ಐಡಿಯಾ ಬರುತ್ತೆ, ಒಂದು ಸರ್ತಿ ಮಾಡಿದ್ದೆ ನಾನು ಹಾಕಿದೆ ಐಡಿಯಾ ಬಂತು, ಆ ಸ್ಟ್ಯಾಂಡರ್ಡಲ್ಲಿ ತೊಗೋಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ, ಆದರೆ ತಾನು ಎದುರಿಸಿ ಎಣಿಸ್ತಾ ಕೊಡಿಸ್ಬಾರ್ದು, ಕೊಡಬಾರ್ದು, ತಪ್ಪು. ಬಂದು ಬಂದು ಆ ಉಚ್ಚಾರಣೆ ಆಗೋಯ್ತು ಆಗಲೇ, ಜಪ್ ಮತ್ತೆ ಬಂದು ನಿರ್ಮಾಲ್ಯ ಆಯ್ತು, ಒಂದು ಸರ್ತಿ ಹಾಕಿದಾಗ ಆಯ್ತಲ್ಲ, ಹಾಕಿದ್ಮೇಲೆ ಕತೆ ಮುಗಿದು. ಅದಕ್ಕೇನೆ ವ್ಯಾಸರಾಜರು ಸುರೇಂದ್ರ ತೀರ್ಥರು ಬಂದ ಕತೆ ಹೇಳ್ತಾರೆ ಅದನ್ನು. ಹಂಪಿ ಬಂದ ಕಾಲಕ್ಕೆ ಶಿಷ್ಯ ಬೇಕಾಷ್ಟು ಇಟ್ಟಿದ್ದ, ವ್ಯಾಸರಾಜರು ನೋಡಿದರು, ಏ ನಿರ್ಮಾಲ್ಯ ತಂದು ಬಿಟ್ಟಿದ್ಯಲ್ಲ ಹೋಗು ಅಂತ ಹೇಳಿದರು. ಅಯ್ಯೋ ಇಲ್ಲ, ನಾನೇ ಫಸ್ಟ್ ಕ್ಲಾಸ್, ನಾನೇ ಸ್ನಾನ, ನಾನೇ ತಂದು ನಿರ್ಮಾಲ್ಯ ಅಲ್ಲ ಅಂತ ವಾದಿಸ್ದೆ. ಹೇಳಿದರು ನಿನ್ನ ಪಾಯಿಂಟಲ್ಲಿ ಕರೆಕ್ಟ್ ಆಗಿದೆ, ಆದರೆ ಸುರೇಂದ್ರ ತೀರ್ಥ ಮಾರ್ಗದಲ್ಲಿ ಬರ್ತಾ ಇದ್ದರು, ತುಳಸಿ ಭಾರಿ ಇತ್ತು ನೋಡಿ, ಅಲ್ಲೇ ಕಷ್ಟಪಡ ಅಂತ ಹೇಳಿಬಿಟ್ರು ನಿಮ್ಮಾಗಿದ್ದ. ಇದು ವ್ಯಾಸರ ಇವರಿಗೆ ಗೊತ್ತಾಗಲಿಲ್ಲ, ವ್ಯಾಸರಾದ್ರಿಗೆ ಗೊತ್ತಾಗಲ್ಲ. ಮತ್ತು ಇನ್ನೊಬ್ರು ಎಂಜಿನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಅದು ಜ್ಞಾನ ಇದ್ದವರಿಗೆ ಗೊತ್ತಾಗುತ್ತೆ. ಆದ್ದರಿಂದ ಅದು ನಿರ್ಮಾಲ್ಯ ತುಳಸಿ ಆಗಲಿಲ್ಲ, ಈಗ ನೋಡಿ ಕೃಷ್ಣಾರ್ಪಣೆ ನಿರ್ಮಾಲ್ಯ ಆಯಿತು ಅಂದಮೇಲೆ ಇಲ್ಲ. ಅದಕ್ಕೆ ಅಡುಗೆ ಮಾಡೋರು ಕೂಡ ಅದನ್ನೇನಂತ ನೋಡಬಾರ್ದು, ಆಸೆಯಿಂದ ನೋಡಬಾರ್ದು. ನೋಡಿಬಿಟ್ರೆ ಮತ್ತೇನೋ ಎಂಜಿನ್ ಆದ ಲೆಕ್ಕ, ಯಾರೋ ಸಹ ಅವಳಾಗಿ ಮಾಡಿದ್ರಂತೆ, ಇಟ್ಟಿದ್ರೆ ನೈವೇದ್ಯಕ್ಕೆ ಇಡುವ, ಸುಮ್ಮನೆ ಇಡಬಾರ್ದ ಮನುಷ್ಯ. ಇವತ್ತು ಯಾರೋ ಸೇವಾಕರ್ತರು ಅವರಿಗೋಸ್ಕರ ಮಾಡಿದ್ದು ಅಂತ ನೈತ್ಬಿಟ್ಟಿದ್ದಂತೆ. ಅವ್ರು ತೊಗೊಂಡೋಗಿ ಆ ಕಡೆ ತೊಗೊಂಡೋಗಿ ಆ ಕಡೆ ಇಡಬೇಡ, ಅವ್ರಿಗೆ ಕೊಡೋದು ಯಾರಿಗೆ ಕೊಡೋದಕ್ಕೆ ಬರೋದಂತೆ. ಅವ್ರ ಹೆಸರು ಅವ್ರಿಗೋಸ್ಕರ ಮಾಡಿದ್ದು ಮತ್ತೆ ಇವ್ರಿಗೆ ಏನು ಬಂತೀಗ, ಹೇಳಿತಾ? ದೇವರಿಗೋಸ್ಕರ ಅವ್ರು ಕೊಟ್ಟಾಗ ಅವ್ರಿಗೋಸ್ಕರ ದೇವ್ರು ಸೇರಿಸಿಬಿಟ್ರೆ ತಪ್ಪಾಯ್ತು, ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ. ಆ ಹೆಸರು ಹೇಳಿದರೆ ಮುಗಿದೋಯ್ತು, ಅದು ಅದಕ್ಕೆ ದೇವರಿಗೋಸ್ಕರ ಅಂತ ಎಲ್ಲ ಮಾಡಬೇಕೆ ಹೊರತು ಅವರಿಗೋಸ್ಕರ ಇವರಿಗೋಸ್ಕರ ಮಾಡಬಾರ್ದು. ಆ ರೀತಿ ಸಂಕಲ್ಪ ಮಾಡಿದರೆ ಅಲ್ಲೇ ನೈವೇದ್ಯ ಆದಾಗ ಅವ್ರು ಇನ್ನೊಬ್ಬರು ಹೆಸರು ಹೇಳಿದ್ರು ದೇವ್ರು.